प्रविश्य मम वाचमिमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान् नमो भगवते पुरुषाय तुभ्यं जयति हरिरचिन्त्यः सर्वदेवैकवन्द्यः परमगुरुरभीष्टावाप्तितः सज्जनानां निखिलगुणगणार्णो नित्यनिर्मुक्तदोषः सरसिज नयनोऽसौ श्रीपतिर्मानदो नः यस्माद् ब्रह्मेन्द्ररुद्रादिदेवतानां श्रियोऽपि च ज्ञानस्फूर्तिः सदा तस्मै हरये गुरवे नमः व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः लसतु श्रीमदानन्दतीर्थेन्दुर्नो हृदम्बरे यद्वचश्चन्द्रिका स्वान्तसन्तापं विनिकृन्तति वाणिते करवाण्यम्ब चरणौ हृदि सर्वदा मद्वाक्यसरणिर्भूयात् श्रीमदाचार्यभावगा हराय भजकानिष्टहराय पुरवैरिणे भवाय भवते भूयात् शिवाय शिरसा नमः उमेशाद्या सुरावोहं गिरे चेतोऽभिमानिनः यूयं सर्वे प्रकुरुता मनो मे मध्वभावगम् श्रीमध्वः कल्पवृक्षस्तु जयार्यः कामधुत्स्मृतः चिन्तामणिस्तु व्यासार्यः मुनित्रयमुदाहृतम् वादिराजगुरून् वन्दे रघुत्तमगुरून् तथा राघवेन्द्रान् तथा सर्वान् सद्गुरून् प्रणतोऽस्म्यहम् पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तान्नमस्ये गुरुं मम श्रीगुरुभ्यो नमः हरिः ओं धर्मक्षेत्रे कुरुक्षेत्रे समवेता युयोत्सवः मामकाः पाण्डवाश्चैव किमकुर्वत सञ्जय देवं नारायणं नत्वा सर्वदोषविवर्जितं परिपूर्णं गुरुंश्चान् गीतार्थं वक्षामि देशतः समस्तगुणसम्पूर्णं सर्वदोषविवर्जितं नारायणं नमस्कृत्य गीतातात्पर्यमुच्यते गुणगणनिलयं पतिं रमायाः जगदघदहनञ्च वासवी सूनुं मुनिकुलतिलकञ्च पूर्णबोधं गुरुमपि परमं गुरुंश्च मे वन्दे लक्ष्मीनारायणं नत्वा पूर्णबोधान् गुरूनपि कुर्म श्रीकृष्णगीतायाः भाष्याद्युक्तार्थसङ्ग्रहम् ಪರಮಪವಿತ್ರವಾದ ಶ್ರೀಮದ್ಭಗವದ್ಗೀತೆಯನ್ನು ಕಳೆದ ಸಲ ಈಗ ಎರಡನೇ ಅಧ್ಯಾಯದ ಒಂದು ಹಂತದವರೆಗೆ ನೋಡಿದ್ದೇವೆ. ಈವರೆಗಿನ ಅನೇಕ ಪ್ರವಚನ ಮಾಲಿಕೆಗಳಲ್ಲಿ ಬಹಳ ಮುಖ್ಯವಾಗಿ ಭಗವದ್ಗೀತೆ ಮಹಾಭಾರತದ ಸಾರ ಸರ್ವಸ್ವ, ಸ್ವತಃ ಭಗವಂತನ ಸಮಸ್ತ ಉಪದೇಶದ ಸಂಗ್ರಹ, ಮಹಾಭಾರತ ಸಕಲ ಶಾಸ್ತ್ರಗಳ ಸಾರ, ಅಂತ ಮಹಾಭಾರತದ ಸಾರ ಭಗವದ್ಗೀತೆ ಅಂದಮೇಲೆ ಭಗವದ್ಗೀತೆ ಸಕಲ ಶಾಸ್ತ್ರಗಳ ಅತ್ಯಂತ ಸಾರಭೂತವಾದಂಥ ಒಂದು ಉಪದೇಶ. ಅದರ ವಸ್ತುವಿನಿಂದಲೇ ಅದು ಹಿರಿಮೆಯನ್ನು ಸಂಪಾದನೆ ಮಾಡಿದರೆ ಉಪದೇಶ ಮಾಡಿದ್ದು ಭಗವಂತ ಅನ್ನೋ ಕಾರಣಕ್ಕೆ ಅದರ ಮಹತ್ವ ಭಾರಿ ಭಾರಿ ಹೆಚ್ಚಾಗಿ ಜಗತ್ತಿನಲ್ಲಿ ಪ್ರಸಾರಕ್ಕೆ ಬಂದಿದೆ. ಅಂಥ ಭಗವದ್ಗೀತೆಯನ್ನು ಶ್ರವಣ ಮಾಡೋದೊಂದರು ಒಂದೇ ಒಟ್ಟು ನಮ್ಮ ಶಾಸ್ತ್ರ ಸರ್ವಸ್ವದ ಸಂದೇಶದ ಒಟ್ಟು ಸಾರವನ್ನು ಅತ್ಯಂತ ಅಧಿಕೃತವಾಗಿ ಗ್ರಹಣ ಮಾಡೋದೊಂದು ಒಂದೇನೆ. ಯಾರಿಗೂ ಯಾವ ಗೊಂದಲಕ್ಕೆ ಅವಕಾಶವೇ ಇರೋದಿಲ್ಲ. ಅವ್ರು ಹಾಗೆ ಹೇಳ್ತಾರೆ, ಇವ್ರು ಹೇಗೆ ಹೇಳ್ತಾರೆ, ಪ್ರಶ್ನೆನೂ ಇಲ್ಲ. ಭಗವಂತ ಹೇಗೆಡ್ತಾನೆ ಅನ್ನೋದ್ರ ಮೇಲೆ ಇನ್ನು ಯಾರ ಪ್ರಶ್ನೆನೂ ಬರೋದೇ ಇಲ್ಲ. ಅದರಿಂದಾಗಿನೇ ಭಗವದ್ಗೀತೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳೋದಂದ್ರೆ ಯಾವುದೇ ಗೊಂದಲವಿಲ್ಲದೆ ಅತ್ಯಂತ ಖಚಿತವಾಗಿ ಸಕಲ ಶಾಸ್ತ್ರಗಳ ಸಾರವನ್ನು ತಿಳಿದು ನಮ್ಮ ಸಾಧನೆಯ ಮಾರ್ಗವನ್ನು ಅತ್ಯಂತ ಸ್ಫುಟವಾಗಿ ಕಾಣೋದೇ ಅದರ ಒಟ್ಟು ಸಾರ ಅಂತ ತಿಳ್ಕೊಂಡ್ರೆ ಸರಿ. ಅಂಥ ಭಗವದ್ಗೀತೆಯನ್ನ ಸ್ವತಃ ಭಗವಂತ ಅರ್ಜುನನಿಗೆ ರಣರಂಗದಲ್ಲಿ ಉಪದೇಶವನ್ನು ಮಾಡಿದ. ಅರ್ಜುನ ಯುದ್ಧದಂಥ ಶ್ರೇಷ್ಠವಾದ ಕಾರ್ಯವನ್ನು ಮಾಡಲಿಕ್ಕೆ ಹೊರಟಿದ್ದಾನೆ. ಆ ಸಮಯದಲ್ಲಿ ಈ ಶಸ್ತ್ರ ಹಿಡಿತಕ್ಕಂಥದ್ದು ಧರ್ಮವೇ ಅಂತಕ್ಕಂಥ ಗೊಂದಲಕ್ಕೆ ಬಿದ್ದ. ಅರ್ಜುನ ಶಸ್ತ್ರ ಹಿಡಲಿಕ್ಕೆ ಅಂತ ಹೊರಟಿದ್ದಾನೆ, ತಾನು ಶಸ್ತ್ರ ಹಿಡಿತಕ್ಕಂಥದ್ದು ಯೋಗ್ಯವೋ ಅಯೋಗ್ಯವೋ ಅಂತಕ್ಕಂಥ ಗೊಂದಲಕ್ಕೆ ಬಿದ್ದು ಅದು ಅಯೋಗ್ಯ ಅಂತಕ್ಕಂಥ ತೀರ್ಮಾನಕ್ಕೆ ಬಂದುಬಿಡ್ತಾನೆ. ನಯೋಚ್ಛೇ ಇತಿ ಗೋವಿಂದಂ ಉಕ್ತ್ವಾ ತೂಷ್ಣೀಂ ಬಹೂವಃ. ಆಗ ಭಗವಂತನಾದ ಕೃಷ್ಣ ಅಶೋಚ್ಯಾನನ್ವ ಶೋಚಸ್ತ್ವಂ ಪ್ರಜ್ಞಾ ವಾದಾಂಶ್ಚ ಭಾಷಸೆ ಗತಾಸು ನಗತಾಸುಂಶ್ಚ ನಾನು ಶೋಚಂತಿ ಪಂಡಿತಾಹ, ನೀನು ತುಂಬಾ ದೊಡ್ಡ ತಪ್ಪು ಮಾಡ್ತಾ ಇದ್ದಿ, ಯಾರ ಬಗ್ಗೆ ಶೋಕಿಸ್ತಾ ಇದ್ದೀಯೋ ಅವರು ಶೋಕಕ್ಕೆ ಅನರ್ಹರು, ನೀನೇನೆಲ್ಲ ಮಾತುಗಳನ್ನು ಆಡ್ತಾ ಇದ್ದೀಯೋ ಅವು ಮಾತಾಡತಕ್ಕಂಥ ಮಾತುಗಳಲ್ಲ ಅವು. ಆದ್ದರಿಂದ ಈ ರೀತಿಯಾಗಿ ಅಡತಕ್ಕಂಥದ್ದು, ಸಾವಿನ ಬಗ್ಗೆ ಶೋಕಿಸ್ತಕ್ಕಂಥದ್ದು ಪಂಡಿತರ ಲಕ್ಷಣವಲ್ಲ ಅಂತ ಭಗವಂತ ಉಪದೇಶವನ್ನು ಪ್ರಾರಂಭ ಮಾಡ್ತಾ ಇದ್ದ. ಅರ್ಜುನನ ಶಸ್ತ್ರಗ್ರಹಣದ ಹಿನ್ನೆಲೆಯಲ್ಲಿ ಈ ಸಾವು ನೋವುಗಳ ದೊಡ್ಡ ಶಂಕೆ ಆತನನ್ನು ಕಾಡ್ತಾ ಇತ್ತು. ಸಾವು ನೋವುಗಳು ಅತ್ಯಂತ ಭಯಾನಕ, ಅದಕ್ಕೆ ತಾನು ಕಾರಣನಾಗೋದೆ ಅಂತಕ್ಕಂಥ ಮತ್ತೊಂದು ಗೊಂದಲ. ಸಾವು ನೋವುಗಳ ಚಿಂತೆ, ಅದಕ್ಕೆ ತಾನು ಕಾರಣ ಆಗ್ತಕ್ಕಂಥ ಗೊಂದಲ, ಅದನ್ನೆಲ್ಲ ಪರಿಹಾರ ಮಾಡಬೇಕಾಗಿತ್ತು ಭಗವಂತ. ಅದಕ್ಕೆ ಹೇಳಿದ, ಸಾವು ನೋವುಗಳ ಚಿಂತೆಯನ್ನು ಮಾಡಲಿಕ್ಕೆ ಹೋಗಬೇಡ, ಯುದ್ಧದಿಂದ ಸಾಯ್ತಾರೆ ಯುದ್ಧದಿಂದ ಸಾಯ್ತಾರೆ ಅಂತಕ್ಕಂಥ ವಾದವೇ ಸರಿಯಲ್ಲ. ಇದು ಉಪದೇಶದ ಸಾರ ಇತ್ತು. ಏಕೆಂದರೆ ಜೀವನಿಗೆ ಸಾವೇ ಇಲ್ಲ, ಎಂದು ಜೀವ ಸಾಯೋದೇ ಇಲ್ಲ. ಜೀವನಿಗೆ ಸಾವಿಲ್ಲ, ಜೀವ ಎಂದೂ ಸಾಯೋದಿಲ್ಲ. ಮತ್ತು ದೇಹಕ್ಕೆ ಸಾವು ತಪ್ಪಿದ್ದಲ್ಲ, ಅದು ಸಾಯಲೇಬೇಕಾಗಿತ್ತು. ಅಂದರೆ ಯಾವುದನ್ನು ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ ಅದರ ಬಗ್ಗೆ ಅಳಬೇಡ, ಮತ್ತು ಯಾವ ಸಾವು ಜೀವನಿಗೆ ಇಲ್ಲವೇ ಇಲ್ಲ ಅದರ ಬಗ್ಗೆ ಅಳಬೇಡ ಅಂತ ಸಮಾಧಾನವನ್ನು ಮಾಡಿದ. ಮತ್ತೊಂದು ಮುಖ್ಯ ವಿಚಾರವನ್ನು ಭಗವಂತ ಹೇಳಿದ, ಯುದ್ಧ ಮಾಡಿದರೆ ಸಾಯ್ತಾರೆ ಯುದ್ಧ ಮಾಡಿದರೆ ಸಾಯ್ತಾರೆ ಅಂತ ಯಾಕೆ ಯೋಚನೆ ಮಾಡ್ತೀಯ? ಯುದ್ಧ ಮಾಡದೆ ಹೋದರೂ ಸಾಯ್ತಾರೆ, ಇದನ್ನ ಅರ್ಥ ಮಾಡ್ಕೋಬೇಕು. ಯುದ್ಧ ನಡೆದೇ ಹೋದರೂ ಸತ್ತೇ ಸಾಯ್ತಾರೆ ಅವರು. ಜಾತಸ್ಯ ಹಿ ಧ್ರುವೋ ಮೃತ್ಯು, ಧ್ರುವಂ ಜನ್ಮ ಮೃತಶ್ಚೇಚ, ತಸ್ಮಾತ್ ಅಪರಿಹಾರ್ಯೇ ಅರ್ಥೇ ನತ್ತಂ ಶೋಚಿತು ಅರ್ಹಸಿ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಯುದ್ಧ ಮಾಡಿದರೂ ಸಾಯ್ತಾರೆ ಯುದ್ಧ ಮಾಡದೆ ಹೋದರೂ ಸಾಯ್ತಾರೆ. ಆದ್ದರಿಂದ ಸಾವು ದೊಡ್ಡದಲ್ಲ, ಆ ಸಾವಿನ ಹಿನ್ನೆಲೆ ಎಂಬುದು ಭಾರಿ ದೊಡ್ಡದು ಅಂತ ಭಗವಂತ ಹೇಳಿದ. ಸಾವಿನ ಹಿನ್ನೆಲೆ ವಿವೇಚನೆ ಇದೆಯಲ್ಲ, ಅದನ್ನು ಮಾಡಬೇಕಾಗಿದೆ. ಸಾವು ನೋವುಗಳನ್ನು ಗೆಲ್ಲಲಿಕ್ಕೆ ಯುದ್ಧ ತಪ್ಪಿಸ್ತಕ್ಕಂಥದ್ದು ಪರಿಹಾರ ಅಲ್ಲ ಅಂತ ಭಗವಂತ ಹೇಳಿದ. ಸಾವು ನೋವುಗಳ ನಿಮಿತ್ತ ಶೋಕವಾಗುತ್ತೆ ಅಂತ ಹೇಳ್ತೀಯಲ್ಲ, ಆ ಶೋಕ ತಪ್ಪಿಸಬೇಕು ಅನ್ನೋದು ಒಪ್ಪೋಣ. ಶೋಕ ತಪ್ಪಿಸೋದು ಒಳ್ಳೆಯದೇ, ಆ ಶೋಕ ತಪ್ಪಿಸ್ಲಿಕ್ಕೋಸ್ಕರವಾಗಿ ಯುದ್ಧವನ್ನೇ ಬಿಡೋದು ಅಂದರೆ ಅದು ಧರ್ಮ ಅಲ್ಲ. ಶೋಕ ತಪ್ಪಿಸ್ಲಿಕ್ಕೆ ಬೇರೆ ದಾರಿ ಇದೆ ಅಂತ ಭಗವಂತ ಹೇಳುತ್ತಾನೆ. ಈ ಕೈ ಸುಡುತ್ತೆ ಅಂತ ಅಡುಗೆ ಮಾಡೋದು ಬಿಟ್ಟುಬಿಟ್ಟೆ, ಬದುಕೋದು ಹೇಗೆ ಮನುಷ್ಯ? ಅಡುಗೆ ಮಾಡಲೇಬೇಕು, ಕೈಯು ಸುಟ್ಕೊಳ್ಬಾರ್ದು, ಅದು ಸರಿನೇ. ಅಡುಗೆ ಬೇಕು ಅಂತ ಕೈ ಸುಟ್ಕೊಂಡು ಮಾಡಬೇಕು ಅಂತ ಹೇಳ್ತಾ ಇಲ್ಲ. ಆ ಕೈ ಸುಡದೇ ಇರೋ ವ್ಯವಸ್ಥೆ ಮಾಡಿಕೊಂಡ್ರೆ ಆಯ್ತಷ್ಟೇ. ಮತ್ತೇನು ಮಾಡಬೇಕು ಅಂದರೆ ಭಗವಂತ ಉಪದೇಶವನ್ನು ಮಾಡ್ತಾ, ಮಾತ್ರಾಸ್ಪರ್ಶಾಸ್ತು ಕೌಂತೇಯ, ಶೀತೋಷ್ಣ ಸುಖ ದುಃಖದಾಹ, ಆಗಮಾಪಾಯನೋ ಅನಿತ್ಯಾಹ, ತಾಂ ಸ್ಥಿತಿಕ್ಷಸ್ವ ಭಾರತ. ಈ ಶೋಕ ಸುಖ ದುಃಖಗಳ ಮೂಲವೆಲ್ಲ ಅಭಿಮಾನ. ಅಭಿಮಾನದಿಂದಾಗಿ ಈ ಸಾವು ನೋವುಗಳ ಬಾಧೆ ನನಗೆ ಪೀಡಿಸ್ತಾ ಇತ್ತು. ಆದ್ದರಿಂದ ಯುದ್ಧವನ್ನು ಬಿಡೋ ಕಾರಣ ಇಲ್ಲ, ಅಭಿಮಾನವನ್ನು ಗೆದ್ದರೆ ಆಯ್ತು. ಅದಕ್ಕೆ ಅಭಿಮಾನವನ್ನು ಗೆದ್ದರೆ ಖಂಡಿತವಾಗಿ ಈ ಶೋಕವನ್ನು ಗೆದ್ದು ಬಿಡಬಹುದು. ಆದರೆ ಒಂದು ದೊಡ್ಡ ಪ್ರಶ್ನೆ ಬಂದಿತ್ತು. ಹಾಗಿದ್ದ ನಾವೆಲ್ಲ ಶಾಸ್ತ್ರ ಯಾತಕ್ಕೆ ಹೋಗಬೇಕು? ಶಾಸ್ತ್ರ ಓದೋ ಕಾರಣ ಇಲ್ಲ, ಅಭಿಮಾನವನ್ನು ಬಿಟ್ಬಿಟ್ರೆ ಆಯ್ತಲ್ಲ ಎಲ್ಲರೂ ಅಂತ ಕೇಳಿದರೆ, ಅಭಿಮಾನವನ್ನು ಬಿಡೋದು ಎಷ್ಟು ಮುಖ್ಯನೋ, ಅಂತ ಅಭಿಮಾನ ಬಿಡಲಿಕ್ಕೆ ಸಾಧನ ಮಾಡ್ತಕ್ಕಂಥ ಜ್ಞಾನ ಕೊಡೋದೇ ಶಾಸ್ತ್ರ. ಅಭಿಮಾನವನ್ನು ಜ್ಞಾನವಿಲ್ಲದೆ ಬಿಡಲಿಕ್ಕೆ ಸಾಧ್ಯ ಇಲ್ಲ, ಅಭಿಮಾನವನ್ನು ಜ್ಞಾನ ಇಲ್ಲದೆ ಬಿಡಲಿಕ್ಕೆ ಸಾಧ್ಯ ಇಲ್ಲ. ನಾವು ಸ್ವಲ್ಪ ವಿಜ್ಞಾನಕ್ಕೂ ತತ್ವಜ್ಞಾನಕ್ಕೂ ಹೋಲಿಸಿ ನೋಡಿದರೆ ಸ್ವಾರಸ್ಯ ಗೊತ್ತಾಗುತ್ತೆ. ಆಪರೇಷನ್ ಮಾಡಬೇಕಾಗಿದೆ ವೈದ್ಯ, ಆಗ ನೋವಾಗುತ್ತೆ ರೋಗಿಗೆ, ನೋವಾಗೇ ಆಗುತ್ತೆ ಅಂತ ತಪ್ಪಿಸಬೇಕು. ಅದು ವೈದ್ಯ ಏನು ಮಾಡ್ತಾನೆ ಗೊತ್ತೇನು? ಜ್ಞಾನ ತಪ್ಪಿಸ್ತಾನೆ. ಆಪರೇಷನ್ ನೋವನ್ನು ಪರಿಹಾರ ಮಾಡೋದಕ್ಕೋಸ್ಕರವಾಗಿ ವೈದ್ಯ ಜ್ಞಾನ ತಪ್ಪಿಸಿಬಿಟ್ಟು ಆಪರೇಷನ್ ಮಾಡಿಬಿಡ್ತಾನೆ. ಇದು ವಿಜ್ಞಾನ ಮಾಡತಕ್ಕಂಥ ಪರಿಹಾರ. ಭಗವಂತ ಹಾಗಲ್ಲ. ಈ ಸಾವು ನೋವುಗಳ ಒಂದು ಪರಿಣಾಮವನ್ನು ಗೆಲ್ಲಬೇಕಾದ್ರೆ ಜ್ಞಾನ ಬಂದರೆ ಬರುತ್ತೆ, ಹೋದ್ರೆ ಇಲ್ಲ ಅಂತ ಹೇಳಿಬಿಡ್ತಾನೆ. ಅಂದರೆ ವೈಜ್ಞಾನಿಕ ಉಪಾಯ ಜ್ಞಾನ ತಪ್ಪಿಸೋದು, ತಾತ್ವಿಕ ಉಪಾಯ ಜ್ಞಾನ ಕೊಡೋದು. ಇದೇ ನಮಗೆ ವ್ಯತ್ಯಾಸ ಗೊತ್ತಾಗೋದು. ಅಂದರೆ ಜ್ಞಾನವಿಲ್ಲದಾಗ ದೇಹದ ಸುಖ ದುಃಖಗಳು ನಮಗಾಗೋದಿಲ್ಲ, ಜ್ಞಾನವಿದ್ದಾಗ ಈ ಮನಸ್ಸಿಗಾಗತಕ್ಕ ಸುಖ ದುಃಖ ನಮಗಾಗೋದಿಲ್ಲ. ಅಂದರೆ ಜ್ಞಾನ ತಪ್ಪಿಸೋದು ವಿಜ್ಞಾನದ ಕೆಲಸ, ಜ್ಞಾನ ಕೊಡೋದು ತತ್ವಜ್ಞಾನದ ಕೆಲಸ. ಆ ತತ್ವಜ್ಞಾನದ ಬೆಳಕಿನಲ್ಲೇ ಬದುಕಿಸ್ತಕ್ಕಂಥ ದೊಡ್ಡ ಉಪಾಯವನ್ನು ಭಗವಂತ ಹೇಳ್ತಾ ಇದ್ದಾನೆ. ಅದಕ್ಕೆ ಭಾರತ ಅಂತ ಸಂಬೋಧನೆಯನ್ನು ಮಾಡಿದ. ಭಾ ಅಂದರೆ ಜ್ಞಾನ ಅಂತ ನೋಡಿದ್ದೇವೆ. ಭಾರತ, ನಿನ್ನ ಜ್ಞಾನದಲ್ಲಿ ರತನಾಗು, ಆಗ ಸುಖ ದುಃಖಗಳ ಆವೇಗ ನೀನು ಏನು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಆ ಜ್ಞಾನ ಸಂಪಾದನೆ ಇರುವ ದಾರಿನೇ ಶಾಸ್ತ್ರಾಧ್ಯಯನವನ್ನು ಮಾಡೋದು. ಇಂಥ ಗುರಿಯನ್ನು ಯಾವಾಗಲೂ ಮನುಷ್ಯ ಸಾಧಿಸೋದಲ್ಲ, ಅವನು ಸಾಧಿಸಬೇಕಾದದ್ದು ಯಮ್ಮಿನ ವ್ಯಥಯಂತೇತೆ ಪುರುಷಂ ಪುರುಷ ಋಷಭ ಸಮ ದುಃಖ ಸುಖಂ ಧೀರಂ ಸೋ ಅಮೃತತ್ವಾಯ ಕಲ್ಪತೆ. ಈ ಸಾಧನೆ ನಮ್ಮ ದೇಹ ಇದ್ದಾಗ ಮಾಡೋದೇ ಹೊರತು ಸತ್ತ ಮೇಲೆ ಮಾಡ್ತೇವೆ ತಿಳ್ಕೊಳ್ಳೋದಕ್ಕೆ ಹೋಗಬೇಡಿ ಅಂತ ಹೇಳಿದ್ದಾರೆ. ವಿದ್ಯಾರ್ಥಿ ಎಲ್ಲ ಕೇಳಿಬಿಟ್ಟ, ಪರೀಕ್ಷಾ ಬರಲಿಕ್ಕೆ ಅಂತ ಹೋದ, ಅವನು ಯೋಚನೆ ಮಾಡಿದ, ಭಾರಿ ಗಡಿಬಿಡಿ ಆಗುತ್ತೆ, ಈಗ ಬರೆಯೋದಿಲ್ಲ, ಪರೀಕ್ಷೆ ಮುಂದೆ ಬರೀತೇನೆ ಅಂತ ಹೇಳಿದ್ರೆ ಅದು ಹಾಗಾಗುತ್ತೆ ಅಷ್ಟೇ. ವಿದ್ಯಾರ್ಥಿಯ ಬರವಣಿಗೆಗೆ ಬೆಲೆ ಇರೋದು ಪರೀಕ್ಷಾ ಹಾಲ್ನಲ್ಲಿ ಬರೆದ್ರೆ ಹೊರತು ಹಾಲ್ ಬಿಟ್ಟು ಹೊರಗೆ ಬಂದಲ್ಲಿ ಏನು ಬರೋದ್ರ ಪ್ರಯೋಜನ ಇಲ್ಲ. ಅಲ್ಲಿದ್ದಾಗ ಅರ್ಧಂಬರ ತಪ್ಪರೋದ್ರೂ ಪರವಾಗಿಲ್ಲ, ಪರೀಕ್ಷಾ ಹಾಲ್ನಲ್ಲಿ ಕೂಡ ತಪ್ಪಾದ್ರೂ ಬರೀ ಪರವಾಗಿಲ್ಲ, ಅರ್ಧಂಬರ ತಪ್ಪಾದ್ರೂ ಸರಿಯಾಗಿ ಬರೋದು ಸಾಕು, ಹೊರಗೆ ಬಂದ ಪೂರ್ತಿ ಸರಿ ಬರೆದ್ರೆ ಬೆಲೆ ಇಲ್ಲ ಅದಕ್ಕೆ. ಈ ಮಾತು ನಮ್ಗೆ ಅರ್ಥ ಮಾಡಿಕೊಂಡ್ರೆ ನಮ್ಮ ದೇಹದ ಮಹತ್ವ ಏನಂತೂ ಗೊತ್ತಾಗುತ್ತೆ. ನಮ್ಮ ತುಂಬಾ ಜನ ದೇಹಕ್ಕೆ ಸಾವು ನೋವುಗಳ ಬಂದಾಗ ಅಯ್ಯೋ ದೇಹದ ಹಣೆ ಬರಣೆ ಎಷ್ಟು ಇದು ಹೋಗ್ಬಿಟ್ಟು ಸಾಕು ಅಂದ್ಕೊಂಡ್ಬಿಡ್ತಾರೆ. ತಪ್ಪು. ಆ ದೇಹ ಇರೋವರೆಗೂ ಸಾಧನೆಗೆ ಅವಕಾಶ ಇದೆ. ಈಗ ದೇಹ ಎಷ್ಟೇ ರೋಗ ರುಜಿನಗಳಿಂದ ನೊಂದಿದ್ರು ಕೂಡ ಇನ್ನು ಸತ್ತಿಲ್ಲ ಅಂದ್ರೆ ಇನ್ನು ಸ್ವಲ್ಪ ಅವನು ಸಾಧನೆ ಮಾಡೋ ಅವಕಾಶ ಇದೆ. ದೇಹ ಹೋಯಿತು ಅಂದ್ರೆ ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲ. ಅದರ ಮುಂದೆ ಸ್ವತಃ ಭಗವಂತ ತಾನೇ ಹೇಳ್ತಾನೆ, ಶಕ್ನೋತಿಹೈವ ಯಸ್ ಸೋಢುಂ ಪ್ರಾಕ್ ಶರೀರ ವಿಮೋಕ್ಷಣಾತ್ ಸಮ ದುಃಖ ಸುಖಂ ಧೀರಂ ಸೋ ಅಮೃತತ್ವಾಯ ಕಲ್ಪತೆ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಸಾಯೋದಕ್ಕಿಂತ ಮುಂಚೆ ನಾವು ಸಾಧನೆ ಮಾಡಬೇಕು. ಸತ್ತ ಮೇಲೆ ಸಾಧನೆ ಮಾಡೋದೊಂದು ಅರ್ಥನೇ ಇಲ್ಲದ ಮಾತು. ಅದು ಒಂದು ಸಾವಿಗಿಂತ ಮುಂಚೆ ಸಾಧನೆ ಮಾಡಬೇಕು. ಆ ಸಾಧನೆಯನ್ನ ನಾ ಮಾಡಿದ್ರೆ ಸರಿಯಾದ ಗುರುತು ಅಂದ್ರೇನೆ, ಸಮ ದುಃಖ ಸುಖಂ ಧೀರಂ. ಸಮ ದುಃಖ ಸುಖನಾಗಬೇಕು. ಸುಖವಾಗಲಿ ಬಹು ದುಃಖವಾಗಲಿ ಸಖ ನೀನಾಗಿರೋ ಪಾಂಡುರಂಗ ಅಂತ ಹೇಳ್ತಾರಲ್ಲ, ಸುಖ ದುಃಖಗಳು ನಮ್ಮ ಸಾಧನೆಗೆ ಅಡ್ಡಿ ಬರಬಾರದು ಅಂತ ಹೇಳ್ತಾನೆ. ಸುಖ ದುಃಖಗಳು ನಮ್ಮ ಸಾಧನೆಗೆ ಅಡ್ಡಿಯಾಗಬಾರದು. ನಮಗೆ ದುಃಖ ಸಾಧನೆಗೆ ಅಡ್ಡಿಯಾಗುತ್ತೆ, ಸುಖ ನಮ್ಮ ಸಾಧನೆಗೆ ಅಡ್ಡಿಯಾಗುತ್ತೆ. ಇದು ಬಹಳ ಎಚ್ಚರಿಕೆಯ ಮಾತಿದು, ಒಂದು ಅತ್ಯಂತ ತಾತ್ವಿಕವಾದ ಮಾತಿದು. ದುಃಖವು ನಮ್ಮ ಸಾಧನೆಗೆ ಅಡ್ಡಿಯಾಗತ್ತೆ, ಸುಖವು ನಮ್ಮ ಸಾಧನೆಗೆ ಅಡ್ಡಿಯಾಗತ್ತೆ. ಉದಾಹರಣೆಗೆ, ತುಂಬಾ ಬಡವ, ಅವನೇನು ಸಲಕರಣೆಗಳೇ ಇಲ್ಲ, ಓದಬೇಕಾದ ತುಂಬಾ ಅಪೇಕ್ಷೆ ಇದೆ, ಒಳ್ಳಕ್ಕಾಗೋದಿಲ್ಲ, ಎಷ್ಟೋ ಸಲ ಅನುಕೂಲವಿಲ್ಲದ ಕಾರಣಕ್ಕೋಸ್ಕರ ಒಳ್ಳೊಳ್ಳೆ ಕೋರ್ಸ್ ಅನ್ನ ಮನುಷ್ಯ ಸೇರ್ಲಕ್ಕಾಗೋದಿಲ್ಲ. ಪಾಪ, ಅವನ ಫೈನಾನ್ಷಿಯಲ್ ಕಂಡೀಷನ್ ಸರಿ ಇರೋದಿಲ್ಲ, ತುಂಬಾ ದುಃಖ ಇದೆ, ಅದಕ್ಕೆ ಸಾಧನೆ ಮಾಡಲಿಕ್ಕಾಗಲಿಲ್ಲ. ಇನ್ನೊಬ್ಬ ತುಂಬಾ ಸುಖವಾಗಿದ್ದಾರೆ, ಸಾಧನೆ ಮಾಡಲಿಕ್ಕಾಗೋದಿಲ್ಲ. ಯಾಕೆ? ಸಿಕ್ಕಾಬಟ್ಟು ಕುಡಿದು ತಿಂದು ಏನೋ ಮಾಡ್ಕೊಂಡು ವೇಸ್ಟ್ ಮಾಡ್ಕೊಂಡ್ಬಿಡ್ತಾನೆ. ಇವನಿಗೆ ಇಲ್ಲ, ಅವನು ಇದೆ, ಅದೇ ಸಮಸ್ಯೆ ಆಗಿತ್ತು. ಇವನಿಗೆ ಏನು ಬೇಕೋ ಅದೇ ಇಲ್ಲ, ಅವನು ಏನು ಬೇಡವೋ ಅದೆಲ್ಲ ಸೇರ್ಕೊಂಡ್ಬಿಟ್ಟಿದೆ, ಎರಡೆರಡಾಯ ತೊಂದರೆ ಆಗಿತ್ತು. ಅದಕ್ಕೆ ಸುಖವನ್ನು ನಿಯಂತ್ರಣ ಮಾಡಬೇಕು, ದುಃಖವನ್ನು ನಿಯಂತ್ರಣ ಮಾಡಬೇಕು. ಇವತ್ತು ಎರಡು ಪಂಗಡದವರು ಕೂಡ ಸೋತು ಬಿಡ್ತಾರೆ. ತುಂಬಾ ಬಡವನಾದವನು ಭಾರಿ ಹಿಂದುಳಿದು ಬಿಡ್ತಾನೆ, ಭಾರಿ ಶ್ರೀಮಂತರ ಮಕ್ಕಳು ಭಾರಿ ದಡ್ಡರಾಗಿ ಬಿಡ್ತಾರೆ. ಆದ್ರೆ ಯಾರು ಬ್ಯಾಲೆನ್ಸ್ ಮಾಡ್ಕೋತಾರಲ್ಲ, ಅವನು ಬಡವನಾಗಿದ್ರು ಮುಂದೆ ಬರ್ತಾನೆ, ಶ್ರೀಮಂತನಾಗಿದ್ರು ಮುಂದೆ ಬರ್ತಾನೆ. ಶ್ರೀಮಂತನಾಗಿದ್ದು ಆ ಸುಖದ ವೈಭೋಗದಲ್ಲಿ ಮೈ ಬರೀಬಾರದು, ಬಡವನಾಗಿದ್ದು ಈ ಕಷ್ಟದ ಹಿಂದೆ ನಿರಾಶನಾಗಬಾರದು. ಎರಡನ್ನ ಬ್ಯಾಲೆನ್ಸ್ ಮಾಡಿಕೊಂಡಾಗ ಮನುಷ್ಯ ಮುಂದೆ ಬರ್ತಾನೆ. ಅಂದ್ರೆ ನಮ್ಮ ಜನಕ್ಕೆ ದುಃಖ ಅಪಾಯಕರ ಅಂತ ಗೊತ್ತಿದೆ, ಸುಖ ಅಪಾಯಕರ ಅಂತ ಗೊತ್ತಿಲ್ಲ. ಅದನ್ನು ಭಗವದ್ಗೀತೆ ಹೇಳುತ್ತೆ, ದುಃಖದಂತೆ ಸುಖವೂ ಅಪಾಯಕರ. ಹಾಗೊಂದು ಪ್ರಶ್ನೆ ಬಂದಿತ್ತು, ಉತ್ತರ ಕೊಟ್ಟಿದ್ದಾರೆ. ಸುಖವು ಅಪಾಯಕರ ಅಂತಾಗೋದಾದ್ರೆ ಸುಖಕ್ಕೆ ಯಾಕೆ ಪ್ರಯತ್ನ ಪಡಬೇಕಾಗಿದ್ರೆ? ಎಲ್ಲರೂ ಸುಖಕ್ಕೆ ಯಾಕೆ ಪ್ರಯತ್ನ ಪಡ್ತಾರೆ? ಇಹ ಕಲು ಸುಖಮಯವಮೇ ಸ್ಯಾತ್ ದುಃಖಂ ಅನಾಗತಿ ಮಾಭೂತ್. ನಮಗೆ ಸುಖವೇ ಆಗಬೇಕು, ದುಃಖ ಸ್ವಲ್ಪನೂ ಆಗಬಾರ್ದು ಅಂತ ಯಾತಕ್ಕೆ ಅಂತಾರೆ? ಈ ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕಾಗಲಿಲ್ಲ ಯಾರಿಗೂ ಕೂಡ. ಭಾರಿ ಗೊಂದಲಕ್ಕೆ ಬಿದ್ದರು, ಉತ್ತರ ಕೊಡ್ಲಿಕ್ಕಾಗೋದಿಲ್ಲ ಅಂತ ಒಪ್ಪಿಕೊಳ್ಳಲಿಲ್ಲ, ಎಲ್ಲ ಸುಳ್ಳು ಅಂತ ಹೇಳಿಬಿಟ್ರು. ಕೊನೆಗೆ ಎಲ್ಲ ಸುಳ್ಳು ಅಂದ್ರೆ ಎಕ್ಸ್ಪ್ಲೇನ್ ಮಾಡಕ್ ಹೋಗ್ಲಿಲ್ಲ. ಎಕ್ಸ್ಪ್ಲೇನಿಂಗ್ ಅವೇ ದಿ ಥಿಂಗ್ಸ್ ಅಂತಾರಲ್ಲ, ಹಾಗಾಯ್ತು. ಅದನ್ನ ಪೂರ್ತಿ ಸಮಸ್ಯೆಯನ್ನೇ ಅವಾರ್ಡ್ ಮಾಡಿದಾಗಾಯ್ತು. ತಿನ್ನಕ್ಕೆ ಏನ್ ಮಾಡಿಬಿಟ್ರು, ಇಲ್ಲ ಇಲ್ಲ ಇದು ಕೆಳಗಿನ ಹಂತ ಮೇಲಿನ ಹಂತ ಅಂತ ಎರಡು ಭಾಗ ಮಾಡ್ಲಿಕ್ಕೆ ಹೊರಟುಬಿಟ್ರು. ಕೆಳಗಿನ ಹಂತ ಮೇಲಿನ ಹಂತ ಅಂತ ಹೇಳಿ ಆಚಾರ್ಯ ಹೇಳ್ತಾರೆ, ಯಾವ ಗೊಂದಲಕ್ಕೆ ಅವಕಾಶವೇ ಇಲ್ಲ. ಸುಖ ಕೆಳಗಿನ ಅಂತ ಸುಖ, ಮೇಲಂತ ಸುಖ ಅಂತ ಇಲ್ಲ, ಸುಖದ ವೆರೈಟಿಯೇ ಬೇರೆ ಇದೆ ಅಂತ ಆಚಾರ್ಯ ಹೇಳ್ಬಿಟ್ರು. ಸುಖದ ವೆರೈಟಿಯೇ ಬೇರೆ ಇದೆ, ಹೊರಗಿನ ಸುಖ ಒಳಗಿನ ಸುಖ, ಮೇಲಿನ ಸುಖ ಕೆಳಗಿನ ಸುಖ ಅಲ್ಲ, ಒಳಗಿನ ಸುಖ ಹೊರಗಿನ ಸುಖ. ನಮಗೆ ಇವತ್ತು ಸುಖ ಅಂದ್ರೆ ಹೊರಗಿನ ಸುಖವನ್ನೇ ಸುಖ ಅಂತ ಅಂತ ತಪ್ಪು ಕಲ್ಪನೆ ನಾವಿದ್ದೇವೆ. ಹೊರಗಿನ ಸುಖವನ್ನ ಸುಖ ಅಂತ ಭಾವಿಸಿದ್ದೇವೆ, ಅದು ಸರಿಯಲ್ಲ. ಒಳಗಿನ ಸುಖ ಸುಖ ಅದನ್ನು ಹೇಳಬೇಕು. ಹೊಟ್ಟೆ ತುಂಬಾ ಹಸಿವಾದವನಿಗೆ ಹೊಟ್ಟೆ ಮೇಲೆ ಅನ್ನ ಇಟ್ಟರೆ ಏನು ಪ್ರಯೋಜನ? ಅದು ಹೊರಗಿನ ಸುಖ, ನೋಡೋದಕ್ಕೆ ಅನ್ನ ಇದ್ದ ಕಾಣುತ್ತೆ, ಏನು ಪ್ರಯೋಜನ ಇಲ್ಲ ಅವನಿಗೆ. ಅದರಿಂದ ನೋಡ ಖುಷಿ ಆಗ್ಬೋದಷ್ಟೇ, ಹೊಟ್ಟೆ ತುಂಬಲ ಸಾಧ್ಯತೆನೇ ಇಲ್ಲ. ಅದು ಖುಷಿ ಕೊಡೋದು ಯಾವಾಗ, ನಿಜವಾಗ್ಲೂ ತೃಪ್ತಿ ಕೊಡೋದು ಯಾವಾಗ? ಒಳಗೆ ಹೋದಾಗ ಮಾತ್ರ. ಈ ಮಾತು ನಮ್ಗೆ ಅರ್ಥವಾದರೆ ಒಳಗಿನ ಸುಖದ ಕಾನ್ಸೆಪ್ಟ್ ಇದೆಯಲ್ಲ, ಅದನ್ನು ಭಗವದ್ಗೀತೆ ಹೇಳುತ್ತೆ. ಇದು ಆಚಾರ್ಯ ಮಾತನ್ನು ಹೇಳಿದರು, ಯಾರು ಗಮನಿಸಲೇ ಇಲ್ಲ. ಈಗ ಹೇಳಿದ ಆಚಾರ್ಯರು ಭಗವದ್ಗೀತೆ ವಾಕ್ಯವನ್ನು ಮುಂದಿಟ್ಟರು. ಮತ್ತೆ ಇದು ಹೊಸದಾಗಿ ಹೇಳಿದ್ದಲ್ಲ, ಭಗವದ್ಗೀತೆಯಲ್ಲೇ ಇದೆ ಇದು. ಯೋ ಅಂತಃಸುಖೋ ಅಂತರಾರಾಮ ತಥಾಂತರ್ ಜ್ಯೋತಿರೇವ ಯಹ. ಭಗವದ್ಗೀತೆ ಇದೆ ಮಾತದು ಒಂದು. ಅಂತಃಸುಖ ಅಂತ ಬೇರೆ ಇದೆ, ಬಾಹ್ಯ ಸುಖ ಅಂತ ಬೇರೆ ಇದೆ. ಅಂದ್ರೆ ಗೀತೆಗೆ ಅರ್ಥ ಬರೆದ 99% ಪಾಲು ಜನ ಅಂಶವನ್ನು ಮರ್ತೇ ಬಿಟ್ಟು, ಸುಖನೇ ಇಲ್ಲ ದುಃಖನೇ ಇಲ್ಲ ಎಂಬ ವಾದವೂ ಸರಿಯಲ್ಲ. ಸುಖ ಇದೆ ದುಃಖ ಇದೆ ಎಂಬ ವಾದವೂ ಇದೆ. ಆದರೆ ಸುಖದಲ್ಲಿ ಎರಡು ವಿಧವಾದ ಸುಖ ಇದೆ ಎನ್ನುವುದೇ ಬಹಳ ಮುಖ್ಯವಾದ ಮಾತು. ಎರಡು ಹಂತದ ಸುಖ ಅಲ್ಲ, ಎರಡು ವಿಧವಾದ ಸುಖ ಅದು. ಒಂದು ಒಳಗಿನ ಸುಖ, ಹೊರಗಿನ ಸುಖ. ಆ ಹೊರಗಿನ ಸುಖವೆಲ್ಲ ವಿಷಯಗಳ ಮೆಟೀರಿಯಲಿಸ್ಟಿಕ್ ಸುಖ ಎಲ್ಲ ಹೊರಗಿಂದು, ಮೆಟೀರಿಯಲ್ ಭೌತಿಕವಾದ ಸುಖವೆಲ್ಲ ಹೊರಗಿಂದು, ಈ ಸ್ಪಿರಿಚುವಲ್ ಸುಖವೆಲ್ಲ ಒಳಗಿಂದು. ಈ ಮಾತು ಅರ್ಥ ಮಾಡಿಕೊಂಡ್ರೆ ಎಷ್ಟು ಸುಲಭವಾಗಿ ನಮಗೆ ಸಮಸ್ಯೆ ಪರಿಹಾರವಾಗುತ್ತೆ. ಆಚಾರ್ಯ ಸಮಸ್ಯೆಗೆ ಪರಿಹಾರವನ್ನು ಕೊಟ್ಟರು, ಭಗವದ್ಗೀತೆಯ ಮಾತಿಂದನೇ ಕೊಟ್ಟರು ಎಂಬುದು ಅವರ ಭಾರಿ ವಿಶೇಷ. ಅದನ್ನು ನಾವು ಮತ್ತೆ ಮತ್ತೆ ಗಮನಿಸಬೇಕು. ಆದ್ದರಿಂದ ಈ ದುಃಖ ಸುಖಗಳಲ್ಲಿ ಸಾಮ್ಯವನ್ನು ಸಂಪಾದನೆ ಮಾಡಬೇಕು. ಈ ಮೆಟೀರಿಯಲ್ ಸುಖ ಇದೆಯಲ್ಲ, ಮೆಟೀರಿಯಲ್ ಭೌತಿಕವಾದ ಸುಖ, ಭೌತಿಕವಾದ ದುಃಖ, ಎರಡನ್ನು ನಿಯಂತ್ರಣ ಮಾಡಬೇಕು ನಾವು. ಆದರೆ ಒಳಗಿನ ಸುಖಕ್ಕೆ ಅದೇ ದಾರಿ ಆಗುತ್ತೆ ಅಂತ ಹೇಳ್ತಾರೆ. ಒಳಗಿನ ಸುಖಕ್ಕೆ ಅದೇ ದಾರಿ ಆಗೋದು. ಅಂಥ ವ್ಯಕ್ತಿ ಸೋ ಅಮೃತತ್ವಾಯ ಕಲ್ಪತೆ, ಅವನು ಮೋಕ್ಷಕ್ಕೆ ಅರ್ಹನಾಗ್ತಾನೆ. ಬಾಹ್ಯ ಸುಖಗಳ ನಿಯಂತ್ರಣವನ್ನು ಅವನು ಮಾಡ್ತಾನಲ್ಲ, ಅವನು ಮೋಕ್ಷಕರ್ಹನಾಗ್ತಾನೆ. ಇದು ಬಹಳ ಮುಖ್ಯವಾಗಿರತಕ್ಕಂಥ ಸಂದೇಶ ಭಗವಂತ ಕೊಟ್ಟು ಅನೇಕ ವಿಧವಾದ ವಿಚಾರಗಳನ್ನು ಹೇಳ್ತಾ, ಮತ್ತೆ ನಾನು ಕೊಲ್ತೇನೆ ನಾನು ಕೊಲ್ತೇನೆ ಇವರು ಸಾವಿರ ನಾನು ಕಾರಣನಾಗ್ತೇನೆ ಅಂತ ಯೋಚನೆ ಇದೆಯಲ್ಲ. ಮೊದಲೇನು ಪ್ರಶ್ನೆ, ಇವರು ಸಾಯ್ತಾರೆ ಹೇಳ್ತೇನೆ ಸಾಯ್ತಾರೆ ಹೇಳ್ತೇನೆ ಅಂತೇಳಿ. ಮುಂದಿನ ಪ್ರಶ್ನೆ ಏನು, ನಾನು ಕೊಲ್ತೇನಲ್ಲ ನನ್ನಿಂದ ಸಾಯ್ತಾರಲ್ಲ. ಕಥಂ ಭೀಷ್ಮಮಹಂ ಸಂಖ್ಯೆ ದ್ರೋಣಂಚ ಮಧುಸೂದನ ಯುಷುಭಿ ಪ್ರತಿಯೋತ್ಸ್ಯಾಮಿ ಪೂಜಾರ್ಹಾವರಿಸೂದನ ಗುರೂನಹತ್ವಾಹಿ ಮಹಾನುಭಾವಾನ್ ಶ್ರೇಯೋ ಭೋಕ್ತುಂ ಭೈಕ್ಷಮೀಹ ಲೋಕೆ ಸ್ವಜನಂ ಹಿ ಕಥಂ ಹತ್ವಾ ಸುಖಿನ ಶ್ಯಾಮ ಮಾಧವ. ಎಲ್ಲ ಮಾತುಗಳಲ್ಲಿ ಅರ್ಜುನ ನಾವು ಕೊಲ್ತೇವೆ ನಾವು ಕೊಲ್ತೇವೆ ನಾವು ಕೊಲ್ತೇವೆ ಅಂತ ಹೇಳಿದ್ದ. ಭಗವಂತ ಹೇಳಿದಾನೆ, ಕೊಲ್ಲೋದಕ್ಕೆ ನೀನ್ಯಾರು? ಭಗವಂತ ಹೇಳ್ತಾನೆ, ಯಯೇನಂ ವೇತ್ತಿ ಹಂತಾರಂ ಯಶ್ಚೇನಂ ಮನ್ಯತೆ ಹತಂ ತಾಬುಭೋನ ಬಿಜಾನೀತಃ ನಾಯಂ ಹಂತಿ ನಹನ್ಯತೆ. ಒಬ್ಬ ನಾನು ಕೊಲ್ತೇನೆ ಕೊಲ್ತೇನೆ ಅಂತ ಅವನು ತಿಳ್ಕೊಳ್ತಾನಲ್ಲ, ಅವನಿಗೂ ತಿಳುವಳಿಕೆ ಇಲ್ಲ. ಇವನು ಸತ್ತ ಸತ್ತ ಅಂತ ತಿಳ್ಕೊಳ್ತಾನಲ್ಲ, ಅವನಿಗೂ ತಿಳುವಳಿಕೆ ಇಲ್ಲ. ಜೀವನಿಗೆ ಸಾವಿಲ್ಲ ಅಂದ ಮೇಲೆ ಇವನು ಸತ್ತ ಅಂತ ತಿಳ್ಕೊಳ್ಳೋದೆ ತಪ್ಪು. ಮತ್ತೆ ಜೀವನಿಗೆ ಸಾವಿಲ್ಲ, ಅವನು ಸಾಯುವ ಸಂಭವ ಇಲ್ಲ. ಜೀವನಿಗೆ ಸ್ವಾತಂತ್ರ್ಯ ಇಲ್ಲ, ಅವನು ಕೊಲ್ಲೋ ಸಂಭವನೂ ಇಲ್ಲ. ಸ್ವಾತಂತ್ರ್ಯ ಅನ್ನೋ ಪದ ಅಪೂರ್ವವಾದ ಪದ ಇತ್ತು. ಭಗವದ್ಗೀತೆಗೆ ಭಾಷ್ಯ ಬರೆದವರಲ್ಲಿ ಮೊದಲೇ ಹೇಳಿದೆ, 99 ಪಾಲ ಜನ ಆ ಪದವನ್ನು ಉಪಯೋಗಿಸಲೇ ಇಲ್ಲ. ಆದರೆ ಆಚಾರ ಒತ್ತು ಕೊಟ್ಟು ಹೇಳುತ್ತಾರೆ, ಸ್ವಾತಂತ್ರ್ಯ ಅನ್ನೋ ಪದ ಬಹಳ ಮುಖ್ಯವಾದದ್ದು. ನಮ್ಮಲ್ಲಿ ಸ್ವಾತಂತ್ರ್ಯ ಇಲ್ಲ. ಈ ಮಾತನ್ನು ಸರಿಯಾಗಿ ಯೋಚನೆ ಮಾಡ್ತಾ ಬನ್ನಿ. ನೀವು ಸ್ವಾತಂತ್ರ್ಯ ಇದೆ ಅಂತ ಯಾರು ಭೂಮಾಂಡಕ್ಕೆ ಹೋಗಿ, ಸಾಧ್ಯವೇ ಇಲ್ಲ. ನಾವು ಯಾವಾಗಲೂ ಡಿಪೆಂಡೆಂಟ್. ನಾವು ದೇಶದ ಸ್ವಾತಂತ್ರ್ಯ ಆ ಬಗ್ಗೆ ಯೋಚನೆ ಮಾಡಬಾರದು. ನಮ್ಮ ಸ್ವಾತಂತ್ರ್ಯ, ನಾವು ಹೇಳಲಿಕ್ಕೆ ಕೂಡಲಿಕ್ಕೆ ಮಾಡಲಿಕ್ಕೆ ಮಾತಾಡಲಿಕ್ಕೆ ಓಡಾಡಲಿಕ್ಕೆ ಇರಲಿಕ್ಕೆ ನಾವು ಸ್ವಾತಂತ್ರ್ಯ ಉಂಟು. ನಮ್ಮ ಮನಸ್ಸನ್ನು ಕೇಳಿಕೊಳ್ಳಿ, ಅನುಭವ ನೋಡಿಕೊಳ್ಳಿ, ಸ್ವಾತಂತ್ರ್ಯ ನಮಗಿಲ್ಲ. ಆದ್ದರಿಂದ ನಾವೆಲ್ಲರೂ ಅಸ್ವತಂತ್ರರಾಗಿದ್ದೇವೆ. ಸ್ವಾತಂತ್ರ್ಯ ಇರೋರು ಯಾರಿಗೆ, ಎಷ್ಟು ಜನಕ್ಕೆ ಅಂತ ಕೇಳಿದರೆ, ಸ್ವಾತಂತ್ರ್ಯ ಇರೋದು ಒಬ್ಬನಿಗೆ ಮಾತ್ರ, ಬೇರೆ ಯಾರಿಗೂ ಸ್ವಾತಂತ್ರ್ಯ ಇಲ್ಲ. ಅದನ್ನು ಭಗವದ್ಗೀತೆಯಲ್ಲಿ ಭಗವತ್ ಎಷ್ಟರ್ಥ ಹೇಳ್ತಾನೆ, ಅಹಂ ಸರ್ವಸ್ಯ ಪ್ರಭವ, ಭಗವಂತನಿಗೆ ಮಾತ್ರ ಸ್ವಾತಂತ್ರ್ಯ ಇದೆ. ಮಯಿ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗಣ ಇವ, ಭಗವಂತನಿಗೆ ಮಾತ್ರ ಸ್ವಾತಂತ್ರ್ಯ. ಈ ಮಾತನ್ನು ಅರ್ಥ ಮಾಡಿಕೊಂಡ್ರೆ ಜಗತ್ತು ನೋಡೋ ದೃಷ್ಟಿನೇ ಬೇರೆ ಆಗಿಬಿಡುತ್ತೆ. ನಮ್ಮಲ್ಲೆಲ್ಲ ಅಸ್ವಾತಂತ್ರ್ಯ ತುಂಬಿದೆ, ಭಗವಂತನಲ್ಲಿ ಸ್ವಾತಂತ್ರ್ಯ ಇದೆ. ಸ್ವಾತಂತ್ರ್ಯ ಇದ್ದವನು ಏನು ಬೇಕಾದರೂ ಮಾಡಬಲ್ಲ. ಆದರೆ ಸ್ವಾತಂತ್ರ್ಯ ಇಲ್ಲದವರು ಏನು ಮಾಡೋಕ್ಕಾಗೋದಿಲ್ಲ. ಸ್ವತಂತ್ರ ಹೇಳಿದಂತೆ ಮಾಡಬೇಕೇ ಹೊರತು ಸ್ವಂತವಾಗಿ ಮಾಡೋಕ್ಕಾಗೋದೇ ಇಲ್ಲ. ಈ ಮಾತು ಅರ್ಥವಾದರೆ, ಅರ್ಜುನ ನೀನು ಉಳಿದವರೆಲ್ಲ ಮಾಡ್ತಕ್ಕಂಥ ಕೆಲಸಗಳು ಏನದು? ಹೇಳಿದ್ದನ್ನು ಮಾಡೋರೇ ಹೊರತು ನೀವೀಗ ಸ್ವಂತ ಮಾಡೋರಲ್ಲ. ಹೇಳಿದ್ದನ್ನು ಯಾರು ಮಾಡ್ತಾರಲ್ಲ ಅವರಿಗೆ ಪಾಪ ಪುಣ್ಯದ ಭಯ ಇಲ್ಲ ಅಂತ ಹೇಳ್ತಾರೆ. ಹೇಳಿದ್ದನ್ನು ಮಾಡುವವರಿಗೆ ಪಾಪ ಪುಣ್ಯದ ಭಯ ಇಲ್ಲ. ಉದಾಹರಣೆಗೆ ನೋಡಿ, ಯಾರೋ ಹಾರ್ಟ್ ಪೇಷಂಟ್ ಇದ್ದ, ಪಾಪ ಪೋಸ್ಟ್ಮ್ಯಾನ್ ಬಂದ, ಯಾವುದೋ ಟೆಲಿಗ್ರಾಮ್ ತಂದುಕೊಟ್ಟ, ಓದ್ದಾರು ಸತ್ತ ಹೋಗ್ಬಿಟ್ಟ ತಕ್ಷಣ. ಯಾರೋ ಹಾರ್ಟ್ ಪೇಷಂಟ್ ಸತ್ತ, ಯಾವುದೋ ಬ್ಯಾಡ್ ನ್ಯೂಸ್ ಸತ್ತ ಹೋಗ್ಬಿಟ್ಟ, ಪೋಸ್ಟ್ಮ್ಯಾನ್ ಅರೆಸ್ಟ್ ಮಾಡ್ತಾರೆ ಬಂದ್ಬಿಟ್ಟು ಯಾರು ಕೂಡ, ಏ ಅವನು ಕೊಂದಿ ಅಂತ ಕೇಳ್ತಾರೆ. ಏರಿಕೆ ತನ್ನ ಕೆಲಸ ತಾನು ಮಾಡಿದ್ದಾನೆ ಅಷ್ಟೇ ಪಾಪ. ಪೋಸ್ಟ್ ಡೆಲಿವರಿ ಮಾಡೋದು ಅವನ ಕೆಲಸ, ಅವನು ಮಾಡಿದ್ದೇ ಹೊರತು ಅವನಿಗೆ ಅದೊಂದು ಯೋಚನೆ ಇಲ್ಲ. ಯಾಕೆಂತ ಕೇಳಿದರೆ ಅವನಿಗೆ ವಿಷಯ ಏನು ಅಂತಲೂ ಗೊತ್ತಿಲ್ಲ ಪಾಪ ಅವನಿಗೆ. ಡೆಲಿವರಿ ಮಾಡೋದು ಅಷ್ಟೇ ಕೆಲಸ, ಕೊಟ್ಟ ಮುಗಿದು, ಅವನು ಬಾಧೆ ಮಾಡಕ್ಕೆ ಬರೋದಿಲ್ಲ ಅವನು. ಈ ಮಾತು ಅರ್ಥ ಮಾಡಿಕೊಂಡ್ರೆ ಮತ್ತೆ ಯಾರನ್ನು ಶಿಕ್ಷಿಸಬೇಕೀಗ? ಹಾಕಿದಾಗ ಸುದ್ದಿ ಬಂತಲ್ಲ, ಯಾವನೋ ದುಡ್ಡು ಕೊಟ್ಟವನು ವಾಪಸ್ ಕೊಡಲಿಲ್ಲ, ಅದು ಸುದ್ದಿ ಬಂದು ಸತ್ತೋದ ಅವನೀಗ. ವಾಪಸ್ ಕೊಡದೇ ಇದ್ದಾನ ಅವನು ಕಾರಣನಾಗ್ತಾನೆ. ಅವನು ವಾಪಸ್ ಕೊಡದೆ ಹೋಗಿದ್ದಕ್ಕೆ ಇವನು ಸತ್ತನಾದ್ರಿಂದ ಅವನಿಗೆ ಪಾಪ ಜವಾಬ್ದಾರಿ ಬರುತ್ತೆ, ಇವನಿಗೆ ಬರೋದಿಲ್ಲ. ಈಗ ಈ ಮಾತು ಅರ್ಥ ಮಾಡಿಕೊಂಡ್ರೆ ಅಸ್ವತಂತ್ರರಿಗೆ ಹೇಳಿದ ಕೆಲಸವನ್ನು ಮಾಡಿಕೊಂಡಿರ್ತಾರಲ್ಲ ಅವರಿಗೆ ಎಂದೂ ಪಾಪ ಪುಣ್ಯಗಳ ಭಯ ಇಲ್ಲ. ಈ ಮಾತು ಅರ್ಥ ಮಾಡ್ಕೋಬೇಕು. ಹೇಳಿದ ಕೆಲಸವನ್ನು ಮಾಡಿಕೊಂಡಿರೋರಿಗೆ ಪಾಪದ ಪುಣ್ಯ ಪಾಪ ಪುಣ್ಯದ ಭಯ ಇಲ್ಲ. ನಾನೇ ಮಾಡ್ತೇನೆ ಅಂತ ಹೋಗ್ತಾರಲ್ಲ ಅವಾಗ ಪಾಪ ಪುಣ್ಯದ ಭಯ ಶುರುವಾಗುತ್ತೆ. ನಾನು ಮಾಡ್ತೇನೆ ಅಂತ ಹೊರಟ್ನ ಪಾಪ ಪುಣ್ಯದ ಪ್ರಶ್ನೆ ಬಂತು. ಆ ಪೊಲೀಸ್ ಹೇಳ್ಬಿಡ್ತಾನ ಪೋಸ್ಟ್ಮ್ಯಾನ್, ಏನಯ್ಯ ಕೊಂದುಬಿಟ್ಟೆ ಅಂತ ಕೇಳಿದ್ರೆ, ನಾನೆಲ್ಲಿ ಕೊಂದೆ ಮಾರಾಯ ಅಂತ, ನಾನೆಲ್ಲಿ ಕೊಂದೆ ಅದನ್ನ, ಟೆಲಿಗ್ರಾಮ್ ಕೊಟ್ಟೆ, ನನ್ನ ಕೆಲಸ ಕೊಟ್ಟಿದ್ದೇನೆ ಅಷ್ಟೇ. ಅವ್ನು ಯಾವ ತಪ್ಪಾಗ್ತಿತ್ತು ಗೊತ್ತಾ? ಟೆರೆನ ಒಡೆದು ಓದಿ ಬಿಡೋದು, ಅಥವಾ ತಾಯಿ ಟೆರೆನ ಯಾಕಾದ್ರೂ ಕೊಡಿಸೋದು, ಓದೋದು, ಒಳ್ಳೆ ಟೆರೆನ್ ಕೊಟ್ಟು ಬಿಡೋದು, ಸತ್ತಿದ್ರು ಎಂಜಾಯ್ ಮಾಡಿ ಬಿಡೋದು. ಅವಾಗ ಪಾಪ ಬರ್ತಿತ್ತು. ಅವನು ಯೋಚನೆ ಕೂಡ ಕೊಟ್ಟ ಮುಂದೆ ಹೊಟ್ಟೆ ಬಿಡ್ತಾನೆ ಆ ಕಡೆ, ನಿರ್ಲಿಪ್ತಾವ. ಈ ರೀತಿಯಲ್ಲಿ ಯಾರು ಬದುಕ್ತಾರಲ್ಲ ಅವರಿಗೆ ಪಾಪ ಪುಣ್ಯದ ಭಯ ಇಲ್ಲ. ಪೋಸ್ಟ್ಮ್ಯಾನ್ ಏನ್ ಮಾಡದ, ತನ್ನ ಡಿಪಾರ್ಟ್ಮೆಂಟ್ ಕೆಲಸ ಕೊಟ್ಟಿದ್ರೆ ತಾನು ಮಾಡಿದ್ದರೆ ಮುಗಿದೋಯ್ತು. ಹಾಗೆ ನಾವು ಬದುಕಬೇಕು. ಇಟ್ಟಂಗೆ ಇರುವೇನೋ ಹರಿಯೇ ಎನ್ನ ಧೊರೆಯೇ, ನಾಹಂಕರ್ತ ಹರಿಕರ್ತ. ಈ ಭಾವನೆಯಿಂದ, ಈ ತಾತ್ವಿಕ ಚಿಂತನೆಯಿಂದ ಯಾರು ಬದುಕ್ತಾರೋ ಅವರ ಎಂದೂ ದುಃಖದ ಭಯ ಇಲ್ಲ. ಅರ್ಜುನ, ನಾನು ಕೊಲ್ತೇನೆ ನಾನು ಕೊಲ್ತೇನೆ ಯೋಚನೆ ಬಿಟ್ಟುಬಿಡು ನೀನೀಗ. ಮತ್ತೆ ನಾನು ಕೊಲ್ಲು ಅಂತ ಹೇಳ್ತೀಯಲ್ಲ, ನೀನು ಕೊಲ್ಲೋದಲ್ಲ. ಸ್ವಧರ್ಮಮಪಿ ಚಾವೇಕ್ಷ ನಾ ವಿಕಂಪಿತು ಮರಹಸಿ, ನಿನ್ನ ಡ್ಯೂಟಿ ಅದು. ಒಬ್ಬ ಕ್ಷತ್ರಿಯನಾಗಿ ಒಬ್ಬ ರಾಜನಾಗಿ ಶತ್ರುಗಳನ್ನ ಪಾಪಗಳನ್ನು ಕೊಲ್ಲಬೇಕಾದ ಜವಾಬ್ದಾರಿ ನಿಂದು. ಆ ಕೆಲಸ ಮಾಡು ಅಂತ ಹೇಳ್ತೇನೆ ಹೊರತು ಕೊಲ್ಲೋಂದಲ್ಲ. ಕೊಲ್ಲೋಬ ಮುಂದೆ ನಡೆಯುತ್ತೆ, ನೀನು ಕೆಲಸ ಮಾಡಕ್ಕೆ ಕೊಟ್ಟವರು ಸಾಯ್ಲೇಬೇಕು. ಕೆಲಸ ಮಾಡಕ್ಕೆ ಬಂದವನು ಸರಿಯಾಗಿ ಮಾಡಿದಾಗ, ನೀನು ಡ್ಯೂಟಿ ಮಾಡುವಂತ ಪೋಸ್ಟ್ಮನ್ ಕಳಿಸಿದಾಗ ಲೆಟರ್ ಕೊಡಲೇಬೇಕು ಅವನು ಮುಂದೆ, ಅದು ಬೇರೆ ದಾರಿ ಇಲ್ಲ. ಅದೇ ರೀತಿಯಲ್ಲಿ ಸ್ವಧರ್ಮಮಪಿ ಚಾವೇಚ್ಛ ನಾ ವಿಕಂಪಿತು ಮರ್ಹಸಿ, ನಾನು ಹೇಳಿದ ಮಾತಿದು ಒಂದು, ಭಗವಂತನಾದ ನಾನು ಅಪ್ಪಣೆ ಮಾಡಿದ್ದೇನೆ, ಆ ಕೆಲಸ ನೀನು ಮಾಡಬೇಕಷ್ಟೇನೆ. ನೀನು ವಾಪಸ್ ಹೋಗುವ ಧೈರ್ಯ ನಿನಗಿಲ್ಲ, ಶಕ್ತಿ ನಿನಗಿಲ್ಲ. ನೀನು ಯುದ್ಧ ಮಾಡಿದ್ರೆ ಪಾಪ ಅಲ್ಲ, ಮಾಡೋದಿಲ್ಲ ಅಂತ ಹೇಳಿದ್ರೇನೆ ಪಾಪ ಅಂತ ಹೇಳ್ತಾನೆ. ಮಾಡೋದಿಲ್ಲ ಅಂತ ಹೇಳಿದ್ರೇನೆ ಪಾಪ, ನೀನು ಮಾಡ್ತೇನೆ ಅಂದ್ರೆ ಪಾಪ ಇಲ್ಲ. ಒತ್ತಡ ಗಂಭೀರ ಯೋಚನೆ ಮಾಡಬೇಕು ಅಂತ. ಇವತ್ತು ನಾವು ಸರ್ಕಾರದೊಳಗೆ ಒಂದು ಸಂಸ್ಥೆಯೊಳಗೆ ಕೆಲಸ ಮಾಡತಕ್ಕಂಥ ವ್ಯಕ್ತಿ ತಾನು ಎಷ್ಟರ ಮಟ್ಟಿಗೆ ತನ್ನ ಒಂದು ರೋಲ್ ಇದೆ ಅಂದ್ರೆ ಅರ್ಥ ಮಾಡಿಕೊಂಡು ನಡ್ಕೋತಾನಲ್ಲ, ಹಾಗೆ ಈ ಜಗತ್ತಲ್ಲಿ ಬದುಕಿರ್ತಕ್ಕಂಥ ನಾವು ನಮ್ಮ ಪಾತ್ರ ಏನು ಅಂತ ಅರ್ಥ ಮಾಡ್ಕೊಂಡು ಹೋಗ್ತಿದ್ರೆ ತೊಂದರೆ ಇಲ್ಲ. ಏನ್ ತಿಳ್ಕೊಂಡಿದ್ದೆ ಭಾರಿ ಇಲ್ಲದೇನೋ ಭಾವಿಸ್ಬಿಟ್ಟಿದ್ದೆ, ನಮ್ಮ ಮೇಲೆ ಏನು ಜಗತ್ತಿನ ಭಾರ ಎಲ್ಲ ಬಿದ್ದೆ ಅಂತ ಭಾವಿಸ್ಬಿಟ್ಟಿದ್ದೆ, ಅದೆಲ್ಲ ತಪ್ಪು. ದೇವರು ಕೊಟ್ಟ ಕೆಲಸ ಒಂದು ನಮಗಿದೆ, ಅದನ್ನ ಮಾಡಿಬಿಟ್ರೆ ಆಯ್ತು. ತಸ್ಮಾತ್ ಯುದ್ಧಸ್ವ ಭಾರತ, ಆ ಮಾತನ್ನು ಭಗವಂತ ಒತ್ತಿ ಹೇಳಿದ್ದನ್ನು ಆಚಾರ ಹೇಳ್ತಾರೆ. ಅವಿನಾಶಿತು ತದ್ವಿಧಿ ಏನ ಸರ್ವಮಿದಂ ತತಂ ವಿನಾಶಂ ಅವ್ಯಯಶ್ಯಾಸ್ಯ ನ ಕಶ್ಚಿತ್ ಕರ್ತುಂ ಅರ್ಹತಿ. ಅಂತವಂತ ಇಮೇ ದೇಹಾಃ ನಿತ್ಯಶೋಕ್ತ ಶರೀರಿಣಃ ಅನಾಶಿನೋ ಅಪ್ರಮೇಯಸ್ಯ ತಸ್ಮಾತ್ ಯುದ್ಧಸ್ವ ಭಾರತ. ತಸ್ಮಾತ್ ಯುದ್ಧಸ್ವ ಭಾರತ, ಯುದ್ಧ ಮಾಡೋ ಅರ್ಜುನ, ಸರ್ವತ್ರ ವ್ಯಾಪ್ತನಾದ ವ್ಯಕ್ತಿ ಇದ್ದಾನೆ, ಭಗವಂತ ಇದ್ದಾನೆ, ಅವನಿಗೆ ನಾಶವೇ ಇಲ್ಲ. ಅವನ ಪ್ರೀತ್ಯರ್ಥಂ ಯುದ್ಧಸ್ವ, ಅವನ ಪ್ರೀತಿಗೋಸ್ಕರ ಯುದ್ಧವನ್ನು ನೀನು ಮಾಡೀಗ. ಈ ಅನುಸಂಧಾನ ಬಂತು ಅಂದ್ರೆ ನಮ್ಮ ಸೆಲೆಕ್ಷನ್ ಕ್ವಶನ್ ಬರಲಿಲ್ಲ. ಆಗ ದೇವ್ರು ಹೇಳಿದ್ದನ್ನು ಮಾಡಬೇಕು ಅಂತ ಹೇಳಿದಾಗ ನಾವೇನು ಆಯ್ಕೆ ಮಾಡ್ಕೋಬೇಕು ಪ್ರಶ್ನೆನೇ ಇಲ್ಲ. ಈಗ ಅದನ್ನು ಮಾಡು, ಸ್ವಧರ್ಮವನ್ನು ಧೈರ್ಯವಾಗಿ ಮಾಡು. ನೀನೀಗ ಸ್ವಧರ್ಮ ಮಾಡಲಿಕ್ಕೆ ಭಯಪಡಬಾರದು, ಸ್ವಧರ್ಮ ಬಿಡಲಿಕ್ಕೆ ಭಯಪಡಬೇಕಾಗತ್ತೆ ಅಂತ ಹೇಳುತ್ತಾರೆ. ಸ್ವಧರ್ಮಮಿ ಚಾವೇಚ್ಛ ನಾ ವಿಕಂಪಿತು ಅರ್ಹಸಿ ಧರ್ಮ್ಯಾಧಿ ಯುದ್ಧಾ ಶ್ರೇಯೋ ಅನ್ಯತ್ ಕ್ಷತ್ರಿಯಶ್ಚನ ವಿದ್ಯತೆ. ಇದು ಇನ್ನೊಂದು ಅಪೂರ್ವವಾದ ಮಾತು ಅಂತ ಮೊದಲೇ ಹೇಳಿದೆ. ನಮ್ಮ ಕರ್ತವ್ಯವನ್ನು ಮಾಡಲಿಕ್ಕೇನೆಂದು ನಾವು ನಡಗಬಾರದು. ಆ ಕರ್ತವ್ಯದಲ್ಲೂ ಕೂಡ ನಾವು ಮೊದಲ ಹಂತ ಇದು ಕರ್ತವ್ಯ ಹೌದೋ ಅಲ್ಲೋ ತೀರ್ಮಾನ ಮಾಡೋದು. ಮೊದಲ ಹಂತ ಏನೇ ಕೆಲಸ ಮಾಡಬೇಕಾದ್ರೆ ಇದು ಕರ್ತವ್ಯ ಹೌದೋ ಅಲ್ವೋ, ಪಾರ್ಟ್ ಎ ಇದು ಕರ್ತವ್ಯ ಅಂತ ಆದಮೇಲೆ ಇದು ಪ್ರಧಾನ ಕರ್ತವ್ಯನ ಅಪ್ರಧಾನ ಕರ್ತವ್ಯ ನೆಕ್ಸ್ಟ್ ಸ್ಟೆಪ್ ಅದ್ಬೋದು. ಪ್ರಧಾನ ಕರ್ತವ್ಯನ ಅಪ್ರಧಾನ ಕರ್ತವ್ಯನೋ ನೆಕ್ಸ್ಟ್ ಸ್ಟೆಪ್ ಅದ್ಬೋದು. ಪ್ರಧಾನದಲ್ಲೂ ಅತಿ ಪ್ರಧಾನನೋ ಸಾಮಾನ್ಯ ಪ್ರಧಾನನೋ, ಅತಿ ಪ್ರಧಾನವಾದನ್ನು ಮೊದಲು ಮಾಡಿಬಿಡಿಸಿ ಮುಗಿಸ್ಬೇಕು ಅಂತ ಹೇಳ್ತಾರೆ. ಅತಿ ಪ್ರಧಾನವಾದನ್ನು ಮೊದಲು ಮಾಡಬೇಕು. ಕ್ಷತ್ರಿಯನಿಗೆ ಸಾವಿರ ಧರ್ಮ ಇರಬಹುದು, ಅತ್ಯಂತ ಪ್ರಧಾನ ಧರ್ಮ ಯಾವುದು? ಅಧರ್ಮಿಗಳನ್ನ ಎದುರಿಸಿ ಯುದ್ಧ ಮಾಡೋ ಕೆಲಸ ಇದೆಯಲ್ಲ, ಅದಕ್ಕಿಂತ ದೊಡ್ಡ ಧರ್ಮ ಮತ್ತೊಂದಿಲ್ಲ, ಅದನ್ನ ಮಾಡಬೇಕಾಗಿದೆ ನೀನೀಗ. ಅದಕ್ಕೆ ಹೇಳಿದ್ರೆ ವಿದ್ಯಾರ್ಥಿ ಪರೀಕ್ಷೆಗೆ ಹೋಗ್ಬೇಕಾದ್ರೆ ಸ್ಕೂಲ್ಗೆ ಹೋಗ್ ಅವನು ದಾರಿಯಲ್ಲಿ ದೇವಸ್ಥಾನಕ್ಕಂದ್ರೆ ದೇವಸ್ಥಾನಕ್ಕೆ ಹೋಗೋದು ಧರ್ಮ, ಯಾರು ಆಪತ್ತಿನಲ್ಲಿದ್ದರೆ ಅವರನ್ನು ಕಾಪಾಡೋದು ಧರ್ಮ, ಅದರ ಜೊತೆಗೆ ಪರೀಕ್ಷೆಯಲ್ಲಿ ಹೋಗಿ ಬರೆಯೋದು ಧರ್ಮ, ಮೂರು ಧರ್ಮಗಳೇ. ಆದರೆ ಒಂಬತ್ತುವರೆ ಹೊರಟ ವಿದ್ಯಾರ್ಥಿಗೆ ಯಾವ ಧರ್ಮ ಮೋಸ್ಟ್ ಇಂಪಾರ್ಟೆಂಟ್ ಯಾವುದು? ದೇವಸ್ಥಾನಕ್ಕೆ ಹೋದ ಒಂಬ ಹನ್ನೆರಡುವರೆ ದೇವಸ್ಥಾನಕ್ಕೆ ಹೋಗಿ ಬರುತ್ತೆ, ಯೋಚನೆ ಇಲ್ಲ. ಸಾಯಂಕಾಲಕ್ಕೆ ಹೋದರೂ ಬರುತ್ತೆ, ಉಪಕಾರ ಇನ್ನೊಂದು ದಿವಸ ಮಾಡಿದ್ರು ಬರುತ್ತೆ, ಆದರೆ ಪರೀಕ್ಷೆ ಮತ್ತೊಂದು ದಿವಸ ಮಾಡಕ್ಕೆ ಬರೋದಿಲ್ಲ. ಆ ಕ್ಷಣದಲ್ಲೇ ಆಗಬೇಕದು, ಟಾಪ್ ಪ್ರಯಾರಿಟಿ ಅದಕ್ಕೆ ಕೊಡಬೇಕದು. ವಿದ್ಯಾರ್ಥಿಗೆ ಪರೀಕ್ಷಾ ಅಲ್ಲಿ ಹೋಗಿ ಬರೆಯೋದಕ್ಕಿಂತ ದೊಡ್ಡ ಧರ್ಮ ಆಗ ಬೇರೆ ಯಾವುದೂ ಇಲ್ಲ. ಎಷ್ಟೋ ಸರ್ತಿ ಏನಾಗುತ್ತೆ ಗೊತ್ತಾ, ಅವರ ತಂದೆ ತಾಯಿ ಸತ್ತು ಸುದ್ದಿ ಬರುತ್ತೆ ಎಷ್ಟೋ ಸಲ ಪಾಪ, ಅತ್ಯಂತ ಮುಖ್ಯವಾದ ಘಟ್ಟ. ಆ ಹೊತ್ತಿನಲ್ಲಿ ನಿಜವಾದ ತಂದೆ ತಾಯಿಗಳು ಏನ್ ಮಾಡ್ತಾರೋ ಗೊತ್ತೇ, ಅವ್ರು ಸಾಯ್ಬೇಕಾದ್ರೆ ಮಾತು ಹೇಳ್ತಾರೆ, ಹುಡುಗನಿಗೆ ಪರೀಕ್ಷೆ ಇದೆ ದಯವಿಟ್ಟು ವಿಷಯ ತಿಳಿಸಬೇಡಿ ಅವ್ರೆ ಅಂತ ಹೇಳಿ ಸಾಯ್ತಾರೆ ಪಾಪ. ಇದನ್ನ ಹೇಗೂ ಸಾಯ್ತೇನೆ, ಅವನು ಕೊಂದಾಗುತ್ತೆ ವಿಷಯ ತಿಳಿಸಿಬಿಟ್ರೆ, ಅವನು ಕೊಂದಾಗುತ್ತೆ ವಿಷಯ ಹೇಳಬೇಡಿ, ಪರೀಕ್ಷೆ ಮುಂದೆ ತಿಳಿಸಿ. ಈ ಮಾತಿನ ಅರ್ಥ ಯಾವುದು ಅತ್ಯಂತ ಪ್ರಧಾನವಾದನ್ನು ಮೊದಲು ಮಾಡಬೇಕು. ನಾವು ಸಾಯ್ತೇವೆ, ಬದುಕಕ್ಕೆ ಅವನಿಗೆ ಹೇಗೂ ಬರೋದಿಲ್ಲ, ಪರೀಕ್ಷೆ ಮಾತ್ರ ಕಳ್ಕೊಂಡು ಬಿಡ್ತಾನೆ, ಅದ್ಯಾಕೆ ಮಾಡಬೇಕೀಗ? ಹಿತೈಷಿಗಳ ತಂದೆ ತಾಯಿಗಳು ಮಾಡತಕ್ಕಂಥ ಒಂದು ತಗೊಳ್ಳೋ ಎಚ್ಚರಿಕೆ ಅದು ಒಂದು. ಆದ್ದರಿಂದ ವಿದ್ಯಾರ್ಥಿಗೆ ಪರೀಕ್ಷೆಯಲ್ಲಿ ಬರೆಯೋದಕ್ಕಿಂತ ದೊಡ್ಡ ಕೆಲಸ ಆಗ ಇಮ್ಮಿಡಿಯೇಟ್ ಯಾವುದೂ ಇಲ್ಲ. ಅದೇ ರೀತಿನೇ ಒಬ್ಬ ಕ್ಷತ್ರಿಯನಿಗೆ ಯುದ್ಧಕ್ಕಿಂತ ದೊಡ್ಡ ಧರ್ಮ ಯಾವುದೂ ಇಲ್ಲ. ಧರ್ಮ್ಯಾಧ್ಯ ಯುದ್ಧಾತ್ ಶ್ರೇಯೋ ಅನ್ಯತ್ ಕ್ಷತ್ರಿಯಸ್ಯ ನ ವಿದ್ಯತೆ. ಇದನ್ನು ಭಗವಂತ ಒತ್ತಿ ಹೇಳ್ತಾನೆ ಅಂತ ಅರ್ಥ ಮಾಡಿಕೊಂಡಾಗ ನಮ್ಮ ಗಮನವೆಲ್ಲ ನಮ್ಮ ಕರ್ತವ್ಯದ ಕರ್ಮದ ಕಡೆಗೆ ಬರಬೇಕಾದ್ದು ಭಾಗ ಒಂದು. ಆ ಕರ್ತವ್ಯ ಕರ್ಮ ಪ್ರಧಾನವಾಗಿದೆ ಅಂತ ಎಚ್ಚರಿಕೆ ವಹಿಸೋದು ಎರಡನೇದು. ಆಗ ನಮಗೆ ಮಹತ್ವ ಬರುತ್ತೆ. ಅದನ್ನ ಪುಂಡರೀಕನ ಕಥೆಯಲ್ಲಿ ಕಾಣೋದು. ಪುಂಡರೀಕ ಭಗವಂತನ ದೊಡ್ಡ ಆರಾಧಕ, ಅವನು ತಂದೆ ತಾಯಿಗಳ ಸೇವೆ ಮಾಡಿಕೊಂಡು ಬದುಕಿದವನು. ಅವನ ಸೇವೆ ವಿಶೇಷವಾದ ಸೇವೆ ಅದು, ಭಗವಂತ ಮೆಚ್ಚೇ ಬಿಟ್ಟ ಅವನ ಸೇವೆಗೆ ಬಂದು ನಿಂತೇ ಬಿಟ್ಟನಂತೆ. ಪುಂಡರೀಕ ತಂದೆ ತಾಯಿಗಳಿಗೆ ಸ್ನಾನ ಮಾಡಿಸ್ತಾ ಇದ್ದಾನೆ, ಪಾಪ ವೃದ್ಧರಾದ ತಂದೆ ತಾಯಿಗಳಿಗೆ ಸ್ನಾನ ಮಾಡಿಸ್ತಾ ಇದ್ದಾನೆ. ಭಗವಂತ ಬಂದು ನಿಂತನಂತೆ, ಪುಂಡರೀಕ ನಾನು ಬಂದಿದ್ದೇನೆ ಅಂತ ಹೇಳಿದರೆ ಆ ಕಡೆ ಕಣ್ಣೆತ್ತಿ ನೋಡಲಿಲ್ಲ ಅವನು. ಪುಂಡರೀಕ ಕಣ್ಣೆತ್ತಿ ನೋಡಲಿಲ್ಲ, ಒಂದು ಇಟ್ಟಿಗೆ ಬಿಸಾಕಿದ್ದೆ ನಾನು, ಸ್ವಲ್ಪ ನಿಂತ್ಕೊ ಬರ್ತೇನೆ ಅಂತ ಬಿಸಾಕಿದೆ ನಾನು. ಭಗವಂತ ಅಲ್ಲಿ ನಿಂತೋ ಬಿಟ್ಟಂತ ಹಾಗೆ. ಎಂಥ ದೊಡ್ಡ ಪರೀಕ್ಷೆ ಇದು, ಭಗವಂತ ಬಂದಿದ್ದಾನೆ, ಆ ತಂದೆ ತಾಯಿ ಸೇವೆ ಮಾಡ್ತಾ ಇದ್ದಾನೆ. ಭಗವಂತ ಎಚ್ಚರಿಸ್ತಾರೆ, ಮಾತೃ ದೇವೋಭವ ಪಿತೃ ದೇವೋಭವ, ತಂದೆಯಲ್ಲಿ ದೇವರನ್ನ ಕಾಣು, ತಾಯಿಯಲ್ಲಿ ದೇವರನ್ನ ಕಾಣು. ತಂದೆನೇ ದೇವರು ಅಂತ ತಿಳ್ಕೊ ಅಲ್ಲ, ಮತ್ತೆ ತಾಯಿನೇ ದೇವರು ಅಂತ ತಿಳ್ಕೊಳ್ಳು ಅಲ್ಲ, ತಂದೆಯಲ್ಲಿ ದೇವರಿದ್ದಾನೆ ಅಂತ ತಿಳ್ಕೊಂಡು ಆರಾಧನೆ ಮಾಡು, ತಾಯಿಯಲ್ಲಿ ದೇವರಿದ್ದಾನೆ ಅಂತ ಆರಾಧನೆ ಮಾಡು. ಇದು ನೀನೇ ಕೊಟ್ಟ ಕೆಲಸ, ಅದನ್ನ ನಾನು ಮಾಡ್ತಾ ಇದ್ದೇನೆ. ನಾನೀಗ ಅಂದಮೇಲೆ ನೀನು ಬಂದ್ರೆ ಸ್ವಲ್ಪ ಕಾಯ್ಬೇಕು ಅಂದ್ರೆ ಪ್ರಧಾನ ಧರ್ಮದ ಎಚ್ಚರಿಕೆ ಅವನಿಗಿತ್ತು. ಭಗವಂತ ತುಂಬಾ ಅನುಗ್ರಹ ಮಾಡಿದ. ಅವತ್ತು ನಿಂತ ಭಗವಂತ ಪಾಂಡುರಂಗನ ಇವತ್ತು ಹಾಗೆ ನಿಂತಿದ್ದಾನೆ, ಇಡೀ ವಿಶ್ವಕ್ಕೆ ಸಂದೇಶವನ್ನು ಸಾರ್ತಾ ಇದ್ದಾನೆ. ನಾನು ಒಲಿಯೋದು, ಯಾವಾಗಲೂ ನಿಲ್ಲೋದು, ಪ್ರಧಾನ ಧರ್ಮವನ್ನು ಅನುಸರಿಸಿದಾಗ ಮಾತ್ರ ನಮ್ಮಲ್ಲಿ ಆ ತಪ್ಪಾಗಿದೆ. ನಾವು 100 to 94 ಜನ ಕರ್ತವ್ಯ ಕರ್ಮದ ಯೋಚನೆ ಮಾಡೋದಿಲ್ಲ, ತೋಚೋದು ಮಾಡೋದಷ್ಟೇನೆ. ಇದು ಕರ್ತವ್ಯ ಕ್ರಮದ ಯೋಚನೆ ಮಾಡೋ ಜನಗಳಲ್ಲೂ ಕೂಡ ಪ್ರಧಾನ ಕರ್ತವ್ಯ ಮಾಡ್ತಾ ಇದ್ದೇವೆ ಅಂತ ಲೆಕ್ಕ ಹಾಕಿದರೆ ತುಂಬಾ ಉತ್ತರ ಜನ ಉತ್ತರ ಸಿಕ್ಕೋ ನಿರಾಶಾದಾಯಕ ಉತ್ತರನೆ. ಅದು ಕರ್ತವ್ಯ ಆಗಿರೋದು ಕ್ಲಬ್ ಹೋಗುತ್ತೇನೆ ಕರ್ತವ್ಯ ಮಾಡ್ತಾ ಲೆಕ್ಕ ಹಾಕಿದ್ರು ನೋಡಿ, ಅದು ಕರ್ತವ್ಯನೇ ಅಲ್ಲ. ಫಸ್ಟ್ ಆಫ್ ಆಲ್ ಅದನ್ನು ಮಾಡ್ತಿದ್ರೆ ಏನನ್ನು ಸಮಾಧಾನ ಕೊಡೋದು ಅವನಿಗೀಗ? ವಿದ್ಯಾರ್ಥಿ ಆದವನು ಎಲ್ಲೋ ಆಟ ಆಡ್ತಿದ್ದ, ಭಾರಿ ಖುಷಿಯಾಗಿಬಿಡ್ತು, ಸಂತೋಷಪಟ್ಟರು. ಎಲ್ಲಿಂದ ಬಂದು ಪರೀಕ್ಷಾ ಅಲ್ಲಿಂದ ಅರ್ಧಕ್ಕೆ ಬಿಟ್ಟು ಬಂದೆ ಅಂತ ಕೇಳಿದ್ರೆ ಹೊರದರ್ ತೂ ಒಂದು ತಕ್ಷಣ ತೂ ಒಂದು ಬಿಡ್ತಾರೆ, ಎಂತ ಕೆಲಸ ಮಾಡಿದ್ದೆ ಅಂತ ಹೇಳಿಬಿಡ್ತಾರೆ. ಅವನ ಆಟ ನೋಡಿ ಖುಷಿಪಟ್ಟವರಿಗೆ ಪರೀಕ್ಷಾ ಬಿಟ್ಟು ಬಂದ್ಬಿಟ್ಟಿಯಾ ಛೇ ಅಂತ ಹೇಳಿದ್ದಾರೆ. ಅದು ಪ್ರಧಾನವಾಗಿ ಕಂಡಿದ ಅಪ್ರಧಾನ ತಕ್ಷ ಅಪ್ರಧಾನವಾಗಿ ಬಿಡುತ್ತಾಗ ಎಚ್ಚರಿಕೆಯಿಂದ ನಾವು ಬದುಕಿದರೆ ಭಗವದ್ಗೀತೆಯ ಮಾತನ್ನು ಕೇಳಿದರೆ ನಾವು 100 ವರ್ಷಗಳ ಜೀವನವನ್ನ ಎಷ್ಟು ಸಾರ್ಥಕ ಮಾಡ್ಕೊಳ್ಬೇಕು ಅಂತ ಗೊತ್ತಾಗುತ್ತೆ. ಎಷ್ಟು ಸಾರ್ಥಕ ಮಾಡ್ಕೊಳ್ಳೋದು, ನಮ್ಮಲ್ಲೇ ಬೈತಾರೆ SSC ಫಸ್ಟ್ ರ್ಯಾಂಕ್ ಬರುತ್ತೆ, ಯಾವ್ದು ಕೆಲಸಕ್ಕೆ ಸೇರಿಬಿಡ್ತಾನೆ, ಯಾವುದು ಅವನು ವೇಸ್ಟ್ ಬರ್ತಾರೆ, ಏನ್ ಮಾಡ್ತೀನಿ ಅಂತ ಕೇಳ್ತಾನೆ, ಕೆಲಸಕ್ಕೆ ಸೇರಿಬಿಟ್ಟೆ ಅಂತ ಹೇಳ್ತಾನೆ. ಅವ್ನು ಏನ್ ಮಾಡ್ತಾನೆ ಗೊತ್ತಾ? ಮೊದಲು ಬಾಯಿ ಬಂದ ಬೈತಾನೆ. ಮೊದಲು ನೀನು ರ್ಯಾಂಕ್ಸ್ ನೋಡಿ ಕೆಲಸ ಸೇರೋದ ಈ ಕೆಲಸಕ್ಕೆ? ಯಾರು ಹೇಳಿದ್ರು ನನಗೆ? ದುಡ್ಡು ಇದ್ದಿಲ್ಲ, ದುಡ್ಡು ನಾನು ಕೊಡ್ತಿದ್ದೆ, ಅದೇ ದೊಡ್ಡ ಕೆಲಸ. ಈಗ ಮುಂದೆ ಓದ್ ನೀನು ಅಂತ ಹೇಳ್ತಾನೆ. ಬೇರೆಯವ್ರ ಕೆಲಸ ಸೇರಿಬಿಟ್ಟು ಒಳ್ಳೆ ಕೆಲಸ ಮಾಡಿದ ಪುಣ್ಯಾತ್ಮ ಅಂತ ಹೇಳ್ತಾರೆ. ಥರ್ಡ್ ಕ್ಲಾಸ್ ಒಂದು ಕೆಲಸ ಸೇರಿಬಿಟ್ರೆ ಕೆಲಸ ಸಿಕ್ಕಿದ್ದೆ ಪುಣ್ಯ ಸೇರ್ಕೊಂಡ್ಬಿಡು ಅಂತ ಹೇಳ್ತಾರೆ. ಓದೋದ್ರೆ ಮುಂದೆ ಓದಿದ್ರಾಗುತ್ತೆ, ಓದ್ ಮಾಡಿದ ಅಷ್ಟರದಲ್ಲಿ ನಿನಗೆ 35 ಯಾಕೆ ಓದ್ತೀಯ ಸಾಕು ಕೆಲಸಕ್ಕೆ ಸೇರು ಅಂತ ಹೇಳಿಬಿಡ್ತಾರೆ. ಅದು ಒಬ್ಬೇ ಮೇಷ್ಟಿ ಇಬ್ಬರು ಬೇರೆ ಬೇರೆ ಉತ್ತರ ಕೊಡ್ತಾರೆ. ಇವನ ಯೋಗ್ಯತೆಯ ಬೇರೆ ಯೋಗ್ಯತೆನೇ ಬೇರೆ. ಇವತ್ತು ಆ ಯೋಚನೆ ಮರದೇ ಹೋಗಿಬಿಟ್ರೆ ಬದುಕಿಗೆ ಅರ್ಥ ಇಲ್ಲ. ಇದನ್ನು ಅರ್ಥ ಮಾಡಿಕೊಂಡ್ರೆ ನಮ್ಮ ಪ್ರತಿಯೊಬ್ಬನು ಕೂಡ ತನ್ನದೇ ಇತಿಮಿತಿಗಳಲ್ಲಿ ಬೆಟರ್ ವರ್ಕ್ ಮಾಡಕ್ಕೆ ಬರುತ್ತೆ. ಅವನು ಇವತ್ತು ಏನ್ ಮಾಡ್ತಾ ಇದ್ದಾನೆ ಅದಕ್ಕಿಂತ ಚೆನ್ನಾಗಿರೋ ಕೆಲಸ ಮಾಡಕ್ಕೆ ಬರುತ್ತೆ. ಅದನ್ನು ಕಲಿಸೋದು ಭಗವದ್ಗೀತೆಯ ವೈಶಿಷ್ಟ್ಯವಾದ್ದರಿಂದ ತುಂಬಾ ಗಮನಿಸಿದ ಮಾತುಗಳನ್ನು ನೋಡಬೇಕು. ಯದೃಚ್ಛಯ ಚೋಪಪನ್ನಂ ಸ್ವರ್ಗದ್ವಾರ ಅಪಾವೃತಂ ಸುಖಿನಃ ಕ್ಷತ್ರಿಯ ಪಾರ್ಥ ಲಭಂತೆ ಯುದ್ಧ ಮೀದೃಶಂ. ನಮ್ಮ ಜನ ತುಂಬಾ ತಪ್ಪು ಮಾಡ್ತಾರೆ, ತುಂಬಾ ಬೈಕೋತಾನೆ ಇರ್ತಾರೆ. ಅಯ್ಯೋ ನಾವೇನಾಗಿಬಿಟ್ಟಿದ್ದೇವೆ, ನಮ್ಮ ಜೀವನ ಉಳಿದವರು ನಮ್ಮ ಬಾಳಿಗೆ ಬೆಂಕಿ ಹಾಕೋದು ಬೈಕೋತಿರ್ತಾರೆ. ನಮ್ಮ ಮನೆಗೆ ಒಂದಿಷ್ಟು ಬೆಂಕಿ ಹಾಕ, ನಮ್ಮ ಜೀವನಕ್ಕೆ ಒಂದಿಷ್ಟು ಬೆಂಕಿ ಹಾಕ, ಬಾಯಿ ಬಂದ ಬೈಕೋತಾ ಇರ್ತಾರೆ. ಭಗವಂತ ಉತ್ತರ ಕೊಡ್ತಾನೆ, ಹಾಗೆಲ್ಲ ಬೈಕೋಬೇಡಿ, ನಿಮ್ಗೇನು ಸಿಕ್ಕಿದೆಯಲ್ಲ ಅದು ನಿಮ್ಮ ಜನ್ಮಗಳ ಪುಣ್ಯ, ಅದರಲ್ಲೇ ನೀವು ಕೆಲಸ ಮಾಡಬೇಕು ಅಂತ ಹೇಳ್ತಾರೆ. ಯದೃಚ್ಛಯ ಚೋಪಪನ್ನಂ ದೇವರು ಕೊಟ್ಟಿದ್ದ, ಅದನ್ನು ಬೈಕೊಳ್ಳಕ್ ಹೋಗಬೇಡಿ. ಸ್ವರ್ಗದ್ವಾರ ಮಾಪಾವೃತಂ ನಿಮಗೇನಿದೆ ಈಗ ಅದರಲ್ಲಿ ಸಾಧನೆ ಮಾಡಿ, ಅದನ್ನು ಮಾಡಿದರೆ ಸ್ವರ್ಗದ ಬಾಗಿಲು ತೆಗೆಯುತ್ತೆ ಅಂತ ಭಗವಂತ ಹೇಳ್ತಾರೆ. ತುಂಬಾ ಜನ ಮೋಸ ಹೋಗೋದಿಲ್ಲೇನೆ, ನಮ್ಗೆ ಅದಿಲ್ಲ ಇದಿಲ್ಲ, ಹಾಗಿದ್ರೆ ಹೀಗೆ ಮಾಡ್ತಿದ್ವಿ, ಹೀಗಿದ್ರೆ ಹಾಗೆ ಮಾಡ್ತಿದ್ವಿ. ಮೂರ್ಖತನ ಅಷ್ಟೇ, ನೀವು ಏನಿದೆಯೋ ಅದನ್ನು ಮಾಡಬೇಕೇ ಹೊರತು ಹೇಗಿದ್ರೆ ಹೇಗೆ ಮಾಡ್ತಿದ್ವಿ ಎಂಬುದು ಊಹಾಪೋಹದ ಬದಿಗತ್ತದ ಪ್ರಯೋಜನ ಇಲ್ಲ, ವಾಸ್ತವಿಕ ದೃಷ್ಟಿಯವರು ಇಲ್ಲ ಅಂತ ಅರ್ಥ. ಈ ದೃಷ್ಟಿಕೋನ ಬಂದ್ರೆ ನಾವು ಯಾರನ್ನೂ ಕಂಡು ಕೊರಗಬೇಕಾಗಿಲ್ಲ, ನಮ್ಮನ್ನು ಕಂಡು ಅಸಹ್ಯ ಪಡ್ಕೋಬೇಕಾಗಿಲ್ಲ. ನಮಗೆ ಏನಿದೆ ನಿರ್ವಂಚನೆಯಿಂದ ಮಾಡೋಣ. ಗೊತ್ತಿರ ಒಂದೇ ಕೈಯಿಂದ ಎಷ್ಟು ಮಾಡಕ್ಕೆ ಬರುತ್ತೆ ಯೋಚನೆ ಮಾಡಿ. ಎಷ್ಟೋ ಪೇಪರಲ್ಲಿ ನೋಡಿ, ಒಂದೇ ಕೈ ಇರೋ ವ್ಯಕ್ತಿ ಜಗತ್ ಪ್ರಸಿದ್ಧ ವ್ಯಕ್ತಿಗಳಾಗಿ ರೂಪುಗೊಳ್ಳುತ್ತೆ. ಎಷ್ಟೋ ಸಲ ಒಂದೇ ಕೈ, ಒಬ್ಬ ಕಾಲಿಲ್ದವನು ಯುದ್ಧಕ್ಕಂತ ಕಾಲು ಮುಡ್ಕೊಂಡು ನೆಕ್ಸ್ಟ್ ಟೈಮ್ 1000 ಜನಕ್ಕೂ ನಾನೇ ಸಾಯ್ತಾನು. ಒಂದೇ ಕಾಲಿಲೆ ಹತ ಇದ್ರೆ ಛಲ ಇದ್ರೆ ಎಷ್ಟು ಅನುಕೂಲ ಆಗುತ್ತೆ. ಈಗ ಇವತ್ತು ತುಂಬಾ ಜನ ಮರ್ತು ಬಿಟ್ಟು ಇನ್ನೊಬ್ಬರಿಗೆ ಇರೋದು ತಮಗಿಲ್ವಲ್ಲ, ಇನ್ನೊಬ್ಬರಿಗೆ ಇರೋದು ತಮಗಿಲ್ವಲ್ಲ. ದುರ್ಯೋಧನ ಪ್ರಜ್ಞೆ ಅಂತಾರೆ ಅದಕ್ಕೆ, ದುರ್ಯೋಧನ ಪ್ರಜ್ಞೆ ಅಂದ್ರೆ ಹಾಗೆ. ಅದನ್ನೇ ಅವನ ಅಪ್ಪನ ಮುಂದೆ ಹೇಳ್ಕೊಂಡಿದ್ದು, ಅಪ್ಪ ಎಂಥ ಐಶ್ವರ್ಯ ಪಾಂಡವರ ಐಶ್ವರ್ಯ. ತಾದೃಶಂ ಪಾಂಡವ ಐಶ್ವರ್ಯಂ ದೃಷ್ಟ್ವಾ ಕೋನಾಮ ಜೀವಿತಂ ಇಚ್ಛೇತ ಕರದಾ ಯಶ್ಯ ವೈಶ್ಯವತ್ ಸರ್ವಭೂಮಿ ಪಾಹ. ಅಪ್ಪ ಎಷ್ಟು ಐಶ್ವರ್ಯ ಪಾಂಡವರ ಐಶ್ವರ್ಯ, ನನಗೆ ಹೊಟ್ಟೆ ಉರಿದು ಹೋಗ್ತಾ ಇದೆ ಅಂತ ಹೇಳಿದ. ಎಲ್ಲಾ ಜನಗಳು ಸಾಲು ಸಾಲು ನಿಂತ ಆತನಕ್ಕೆ ಅಪ್ಪ ಕಾಣಿಕೆ ಕೊಡ್ತಿದ್ರೆ ನನಗೆ ಅಷ್ಟು ಸಂಕಟವಾಗುತ್ತೆ ಅಂತ ಹೇಳಿದ. ಧೃತರಾಷ್ಟ್ರ ಹೇಳಿದ, ದುರ್ಯೋಧನ ನಿನಗೇನು ಕಡಿಮೆ ಆಗಿಲ್ಲ, ನಿನಗೂ ಐಶ್ವರ್ಯ ಸಾಕಷ್ಟು ಇದೆಯಲ್ಲ ಅಂತ ಕೇಳಿದ್ರೆ ಅಪ್ಪ ನಿನಗೆ ಅರ್ಥ ಆಗಲಿಲ್ಲ, ನನಗಿಲ್ಲಲ್ಲ ಅಂತ ನಾನು ಕೊರಗೋದಿಲ್ಲ, ಅವ್ರಿಗೆ ಇದೆಯಲ್ಲ ಅಂತ ನಾನು ಕೊರಗ್ತೇನೆ ಅಂತ ಹೇಳಿದ. ದುರ್ಯೋಧನ ಪ್ರಜ್ಞೆ ಅಂದ್ರೆ ಹೊಟ್ಟೆ ಕಿಚ್ಚು ಅಂದ್ರೆ ಇದೆ. ಈ ಭಾವನೆ ನಮಗೆ ಬಂದಿದ್ದಕ್ಕೆ ನಾವು ಹಾಳಾಗು. ನಮಗೆ ಇನ್ನೊಬ್ಬರಿಗೆ ಏನಿದೆ ಪ್ರಶ್ನೆ, ನಮಗೇನು ಬೇಕೋ ಅದನ್ನು ದೇವರು ಎಷ್ಟು ಕೊಟ್ಟಿದ್ದಾನಷ್ಟೇ. ಅಷ್ಟೊಳಗೆ ನಾವು ಇರೋ ಸೆಟ್ ಅಲ್ಲಿ ಕಟ್ಸೋದು, ಅದು ಎನ್ಕ್ರೋಸ್ಟ್ ಮಾಡೋದ್ರ ಬದಲು ಇರೋ ಸೆಟ್ ಅನ್ನೇ ಮನೆ ಕಟ್ಸ್ಕೊಂಡು ಯಾರು ಜಗಳ ಮಾಡಿದ್ರೆ ಆ ಟೈಪ್. 20x20 ಚಿಕ್ಕದ ಅನ್ಸ್ಕೊಂಡು ಪಕ್ಕದ ಮನೆ ಹಾರಿಸ್ಬಿಟ್ಟೆ ನಲ್ಲಿಗೆ ಜಾಗನ ಏನಾಗುತ್ತಾರೆ, ಕಟ್ಸಿ ಮೇಲೆ ಓಡಿಸ್ತಾರೆ ಅಷ್ಟೇ. ಆ ಭಾವನೆ ಇಲ್ಲ, ಸೈ ತಿರುಷ್ಟು ಕಟ್ಸಿ ಎಷ್ಟು ಬೇಲೆ ಮೇಲೆ ಕಟ್ಸ್ಕೊಂಡು ನೀನೀಗ ಅಗಲ ಕಟ್ಟೋದು ಬೆಂತಾರೆ, ಮೇಲೆ ಕಟ್ಟಬಾರ್ದು ಕಟ್ಟಿರೋ ಯೋಚನೆ ಅದಕ್ಕೆ. ಈಗ ಅದು ಅನುಮತಿ ತಗೊಂಡು ಮುಂದಕ್ಕೆ ಬರಿ, ಸಾಧ್ಯ ಆಗುತ್ತೆ ಅಷ್ಟು ಮಾಡು. ಈ ಭಾವನೆ ಬಂದ್ರೆ ನಮಗೆ ಆಗ ಬದುಕಲಿಕ್ಕೆ ಸಾಧ್ಯವಾಗುತ್ತೆ. ಅರ್ಜುನನಿಗೆ ಭಗವಂತ ಎಚ್ಚರಿಸ್ತಾನೆ, ಯದೃಚ್ಛಯ ಚೋಪಪನ್ನಂ. ಯದೃಚ್ಛ ಅಂದ್ರೆ ಭಗವಂತಿಂಚ, ಭಗವಂತನ ಇಚ್ಛೆಯಿಂದ ಒದಗಿ ಬಂದಿದೆ ನಿನಗಿದು. ಸ್ವರ್ಗದ್ವಾರ ಅಪಾವೃತಂ ಸುಖಿನಃ ಕ್ಷತ್ರಿಯ ಪಾರ್ಥ ಲಭಂತೆ ಯುದ್ಧ ಮೀದೃಶಂ. ತುಂಬಾ ಪುಣ್ಯ ಮಾಡಿರ್ಬೇಕಿಂತ ಅವಕಾಶ ಬರಬೇಕಾದ್ರೆ ನಮಗೆ ಇವತ್ತು ಏನಿದೆ ಅಷ್ಟರಲ್ಲೇ ಯೋಚನೆ ಮಾಡಿ. ಯಾಕೆ ಇದು ಇಲ್ದವರು ಇದ್ದಾರಲ್ಲ ಈ ಮಧ್ಯೆ, ಇವತ್ತು ಇಷ್ಟು ಇಲ್ಲಿರ್ತಾರೆ, ನಮ್ಗೆ ಒಂದೇ ಜೊತೆ ಬಟ್ಟೆ ಇದೆ ಅಂತ ಯಾರು ಅನ್ಕೊಂಡ್ರೆ ಅದು ಇಲ್ದವರು ಇದ್ದಾರೆ ಏನ್ ಮಾಡ್ತೀಯ ಲೆಕ್ಕ ಹಾಕಿ ನೋಡೋಣಂತೆ. ಒಪ್ಪತ್ತೂಟ ಆಯ್ತು ಅನ್ಕೊಂಡು ಅದು ಇಲ್ದವರು ಇದ್ದಾರೆ ಯೋಚನೆ ಮಾಡು. ಈ ರೀತಿ ಯೋಚನೆ ಮಾಡ್ತಾ ಹೊರಟ್ರೆ ನಮ್ಮ ಜೀವದ ರೀತಿ ಬೇರೆ ಆಗಿ ಶುರುವಾಗುತ್ತಾಗ ಒಂದು ಇನ್ನೊಂದು ಮುಖವನ್ನು ನೋಡದೇ ಇಲ್ವಲ್ಲ. ತುಂಬಾ ಪುಣ್ಯ ಮಾಡಿರ್ಬೇಕು ಅರ್ಜುನ ಅಂತ ಹೇಳ್ತಾರೆ. ಆಗ ಪ್ರಶ್ನೆ ಬಂತು, ಇದೆಲ್ಲ ಯಾಕೆ ಕೃಷ್ಣ ಇದ್ದಾನೆ ಬಿಟ್ಟು ಹೋಗಿಬಿಟ್ರೆ, ನಾ ದೊಡ್ಡ ಕರ್ಣ ಅನ್ಸ್ಕೊಂಡ್ಬಿಡ್ತೇನೆ ಅಂತ ಕೇಳಿದ್ರೆ ತಪ್ಪು ತಿಳ್ಕೊಂಡಿದ್ದಿ. ನೀ ಏನ್ ತಿಳ್ಕೊತಾರ ಗೊತ್ತಾ, ನಿನ್ನನ್ನು ಹೇಳಿ ಅಂತ ತಿಳ್ಕೊಳ್ತಾರೆ, भयाद्रणादुपरतम् वमिष्यन्ते त्वाम् महारथाः येषाञ्चत्वम् बहुमतो भूत्वा यास्यसि लाघवम् अवाच्यवादांश्च बहून् वदिष्यन्ति तवाहिताः. ಇದೆಲ್ಲ ಭಗವಂತ ಹೇಳಿದಾಗ ಅರ್ಜುನಿಗೆ ಎಷ್ಟು ಎಚ್ಚರಿಕೆ ಬರಬೇಕು. ಯುದ್ಧವನ್ನು ಬಿಟ್ಟು ಹೋಗಿಬಿಟ್ರೆ ಜನ ಏನಂತಾರೆ ಗೊತ್ತಾ ನಿನ್ನ ಹೇಳಿ ಅಂತ ಕರೀತಾರೆ. ಗೊತ್ತು ಆತ್ಮಹತ್ಯೆ ಮಾಡ್ಕೊಂಡ್ರೆ ಜನ ಎಂತ ಭಾರಿ ಹೀರೋ ಅಂತ ಕರೀತಾರೆ. ಆತ್ಮಹತ್ಯೆ ಮಾಡ್ಕೊಂಡು ಯಾರು ಹೀರೋ ಅಂತ ಇವತ್ತು ಯಾರು ಕರೆದಿಲ್ಲ ಪುಣ್ಯಕ್ಕೆ. ಮಹಾದೊಡ್ಡ ವ್ಯಕ್ತಿ ಯಾರು ಕರೆದಿಲ್ಲ, ಪಾಪ ಹೇಳಿ ಅಂತಾನೆ ಕರೆಯೋದು. ಆತ್ಮಹತ್ಯೆ ಮತ್ತೆ ಎಂಥ ಕಾರಣ ಬೇಕಾದ್ರೂ ಕೊಡಿ, ಆತ್ಮಹತ್ಯೆಯನ್ನ ಜಸ್ಟಿಫೈ ಮಾಡೋಕ್ಕಾಗೋದಿಲ್ಲ. ಯುದ್ಧವನ್ನು ಬಿಟ್ಟು ಹೋಗೋ ಕೆಲಸ ಯಾವ ಕಾಲಕ್ಕೆ ಒಪ್ಲಿಕ್ಕೆ ಆಗೋದೇ ಇಲ್ಲ. ವಿದ್ಯಾರ್ಥಿ ಪರೀಕ್ಷೆಗೆ ಹೋದ್ರೆ ವಾಪಸ್ ಬಂದ್ಬಿಡ್ತಾನೆ, ಕಾರಣ ಕೊಡ್ತಾನೆ. ಸಾವಿರಕ್ಕೆ ಹೌದಾ ಅಂತ ಒಬ್ರು ಕೇಳೋದೇ ಇಲ್ಲ. ನೀನೇ ಕಾರಣ ಕೊಡು, ಬಿಟ್ಟು ಬಂದಿದ್ದು ತಪ್ಪು ಅಷ್ಟು ಹೇಳ್ತಾರೆ. ಸರ್ ನೀನು ಬಿಟ್ಟು ಬರಕೂಡ್ದಾಗಿತ್ತು, ಓದಿದ್ದಿಲ್ಲ ಇದ್ರೆ ಬರೆಯೋದನ್ನ, ನಾ ಗ್ಯಾರಂಟಿ ಫೇಲ್ ಆಗ್ತಿದ್ದೆ. ಹಾಗೂ ಬರೋದು ಅಭ್ಯಾಸ ಮಾಡ್ಕೊಂಡು ಫೇಲ್ ಆಗ್ಬೋದು ಸರಿಯಾಗಿ. ಇನ್ನೊಂದು ಪರೀಕ್ಷೆ ಉದ್ಯೋಗ ಆಗ್ತಿತ್ತಲ್ಲ, ಏನು ಬರೋದಿಲ್ಲ ತಾನೆ. ಕ್ವಶನ್ ಪೇಪರ್ ನೋಡ್ಲಕ್ಕಾದ್ರೂ ಪರೀಕ್ಷೆಗೆ ಹೋಗು ಕೊನೆ ಪಕ್ಷ. ನಾಲ್ಕು ಅಕ್ಷರ ಬರಿ, ಮನೆಯಲ್ಲಂತೂ ಬರೋದಿಲ್ಲ, ಎಲ್ಲರೂ ಬರೆದು ಅಭ್ಯಾಸ ಮಾಡ್ಕೋ. ಒಂದು ಎಂಟತ್ತು ಪರೀಕ್ಷೆ ಆದ ಕಡೆ ಒಂದು ಸಲ ಪಾಸ್ ಆಗ್ಬೋದು ಕೊನೆ ಪಕ್ಷ. ಈ ರೀತಿಯಾದ್ರೂ ಹೇಳ್ಬೇಕಲ್ಲ, ಯಾಕಂದ್ರೆ ಅಲ್ಲಿ ಅಲ್ಲೇನು ಉದ್ಯೋಗ ಕಾಣಬೇಕೀಗ. ಅಂದ್ರೆ ಯಾವುದೇ ಕಾರಣ ಕೊಟ್ಟರು ಕೂಡ ವಿದ್ಯಾರ್ಥಿ ಪರೀಕ್ಷೆ ಬಿಟ್ಟು ಬಂದಿದ್ದು ಜಸ್ಟಿಫೈ ಮಾಡಕ್ಕೆ ಹಾಗೆ ಸಾಧ್ಯ ಇಲ್ವೋ. ಮತ್ತೆ ಯಾವುದೇ ಕಾರಣ ಕೊಟ್ಟರು ಕೂಡ ಕರ್ತವ್ಯ ತ್ಯಾಗ ಮಾಡತಕ್ಕಂತ ವ್ಯಕ್ತಿಗೆ ಉತ್ತರ ಕೊಡಲಿಕ್ಕೆ ಬರೋದಿಲ್ಲ. ಅದನ್ನು ಭಗವಂತ ಹೇಳಿದ. ತಿಳಿದವರು ನಗುತ್ತಾರೆ, ತುಂಬಾ ಏನ್ ಮಾಡ್ತಾರೆ ಗೊತ್ತಾ, ನಮ್ಮ ಫ್ರೆಂಡ್ ಅಪ್ರಿಷಿಯೇಟ್ ಮಾಡ್ತಾನೆ, ಅವನು ಅಪ್ರಿಷಿಯೇಟ್ ಮಾಡಿ. ಈ ತರ ಯೋಚನೆ ಹುಡುಗರೆಲ್ಲ, ಈ ತರ ಭ್ರಾಮಕ ಪ್ರಪಂಚ. ಇವತ್ತಿನ ಹುಡುಗರಿಗೆ ಕಾಲೇಜ್ ಮೇಸ್ಟರ್ ಕಾಲೇಜ್ ಸ್ಕೂಲ್ ಪ್ರಶ್ನೆ ಇಲ್ಲ, ಯಾಕಂದ್ರೆ ಪಾಠಗಳೇ ಆಗೋಲ್ಲ ಸಾಮಾನ್ಯ ಮಂದು. ಆಗ ಊನ್ ಹೋಗೋದಿಲ್ಲ, ಎರಡೆರಡು ಸಮಸ್ಯೆ ಅಲ್ಲಿ ಆಗೋದಿಲ್ಲ. ಒಂದ್ ಸಮಸ್ಯೆ ಅವ್ನು ಹೋಗೋದು ಇನ್ನೊಂದು ಸಮಸ್ಯೆ. ಅವ್ನು ಗೈಡೆನ್ಸ್ ಯಾರಿಗೆ? ಫ್ರೆಂಡ್ಸ್ ಇಂದಾನೆ. ಆ ಫ್ರೆಂಡ್ಸ್ ಎಂತವ್ರು ಇರ್ತಾರೆ, ಅವ್ರು ಇತಿಮಿತಿಯಲ್ಲಿ ಅವ್ರು ಬದುಕಿರ್ತಾರೆ ಪಾಪ. ಅವರೇನು ಸರ್ವಜ್ಞರಲ್ಲ, ಅವ್ರು ಇತಿಮಿ ಅವ್ರು ಬದುಕಿ. ಅವನೇನು ಹೇಳ್ತಾನೆ ಅದೇ ದೊಡ್ಡ ತಲೆ ಕೂತ್ ಬಿಡುತ್ತೆ. ನಾ ಫ್ರೆಂಡ್ ಹೇಗೆ, ಫ್ರೆಂಡ್ ಹೀಗೆ ಹೇಳಿದ, ಜನ ಬೈಬಹುದು ಅವನು ಹೋಗ್ತಾನೆ ಅಂತ ಕೇಳಿದರೆ ಅದು ಭಗವಂತ ಹೇಳ್ತಾನೆ. ಅವೀರ್ತಿಂಚಾಪಿ ಭೂತಾನಿ ಕಥಯಿಷ್ಯಂತಿ ತೇ ಅವ್ಯಯಂ. ಅಲ್ಲಿ ಭೂತಾನಿ ಎನ್ನುವ ಪದವ ಸ್ವಾರಸ್ಯವನ್ನ ಮಧ್ವಾಚಾರ್ಯ ಮಾತ್ರ ಸಾರಿದವರು. ಭೂತಾನಿ ಅಂದ್ರೆ ಏನು? ತುಂಬಾ ಜನ ಬರೆದ್ರು, ಏನಂದ್ರೆ ಜನರು ಜನರು ಅಂತ ಅಷ್ಟೇ ಬರೆದಿದ್ರು. ಜನರು ಬೈತಾರೆ, ಜನರು ಬೈತಾರೆ ಅಷ್ಟೇ ಆಚಾರ್ಯ ಹೇಳ್ತಾರೆ. ಬರೀ ಜನರು ಅಂತ ಅದಕ್ಕೆ ಅರ್ಥ ಅಲ್ಲ. ಬ್ರಹ್ಮಾದಯೋಹಿ ಭೂತಾನಿ, ಬ್ರಹ್ಮಾದಿ ದೇವತೆಗಳು ತಿಳಿದವರು ಬೈತಾರೆ, ಇದು ಇಂಪಾರ್ಟೆಂಟ್. ಯಾರೋ ಬೈದ್ರೆ ಕೇರ್ ಮಾಡಬೇಕಾಗಿಲ್ಲ, ತಿಳಿದವರು ಬೈದ್ರೆ ಡೇಂಜರಸ್ ಅದು. ಅಂದ್ರೆ ಭೂತಾನಿ ಅನ್ನೋ ಶಬ್ದಕ್ಕೆ ತಿಳಿದ ದೇವತೆಗಳು ಋಷಿಗಳು ಮುನಿಗಳು ಅನ್ನೋ ಅರ್ಥವನ್ನು ಮಧ್ವಾಚಾರ್ಯ ಮಾಡ್ತಾರಲ್ಲ, ಅದು ಬಹಳ ಸ್ವಾರಸ್ಯ. ಅದು ಇನ್ನು ಫ್ರೆಂಡ್ಸ್ ಆಗುತ್ತಾರೆ, ಮೇಷ್ಟ್ರನಾಗುತ್ತಾರೆ, ಎಷ್ಟು ವ್ಯತ್ಯಾಸ ಇದೆ ಈಗ. ಫ್ರೆಂಡ್ ಅವನು ಜೊತೆಗಾರ, ಮೇಷ್ಟ್ರ ಅವನು ಹೇಳ್ಕೊಡಬಹುದು, ಅವನ ನಕ್ಕರೆ ಎಷ್ಟು ಫಜಿತಿ ಆಗುತ್ತೆ. ಅಂದ್ರೆ ಭೂತಾನಿ ಅಂತಕ್ಕಂಥ ಭಗವದ್ಗೀತೆಯ ಪದ ಅತ್ಯಂತ ಮೌಲಿಕವಾದ ಪದ ಅದು. ಆ ಪದ ನಮಗೆ ಅರ್ಥ ಆಗಬೇಕಾದ್ರೆ ಭಾಗವತ ಪುರಾಣದ ಶ್ಲೋಕ ನೋಡಬೇಕು, ಅವಾಗ ಅರ್ಥ ಆಗುತ್ತೆ. ಭಾಗವತ ಪುರಾಣದ ಇದೇ ಪದ ಉಪಯೋಗಿಸ್ತಾನೆ ಭಗವಂತ. ಹೇಳ್ತಾರೆ, ಜನಸ್ಯ ಕೃಷ್ಣಾತ್ ವಿಮುಖಸ್ಯ ದೈವಾತ್ ಅಧರ್ಮಶೀಲಸ್ಯ ಸುದುಃಖಿತಸ್ಯ ಅನುಗ್ರಹ ಏಹ ಚರಂತಿ ನೂನಂ ಭೂತಾನಿ ಭವ್ಯಾನಿ ಜನಾರ್ದನಸ್ಯ. ಅಲ್ಲಿ ಭೂತಾನಿ ಅಂತ ಪದ ಬಂದಿದೆ, ಇಲ್ಲಿ ಭೂತಾನಿ ಅಂತ ಪದ ಬಂದಿದೆ. ಆ ಎರಡು ಪದಕ್ಕೆ ಅರ್ಥ ಹೇಳುತ್ತಾ ಆಚಾರ್ಯ ಬೇರೆ ಕೈ ಉಲ್ಲೇಖ ಮಾಡ್ತಾರೆ. ಬ್ರಹ್ಮಾದಯೋಹಿ ಭೂತಾನಿ ತೇಷಾಂ ಅಂತರ್ಗತೋ ಹರಿಹಿ. ಇಲ್ಲಿ ಭೂತ ಶಬ್ದದಿಂದ ಇರುವವರು ಅಂತ ಅರ್ಥ. ಇರುವವರು ಅಂತ ಯಾರನ್ನು ಕರೀತಾರೆ? ಅವರೇ ಅಥವಾ ಇರೋರು ಅಂತ ಕರೀತಾರೆ. ಅವ್ರು ಇರೋರು ಅಂದ್ರೆ ಅರ್ಥ ಏನು? ದುಡ್ಡಿರೋರು, ಮನೆ ಇರೋರು, ಆ ರೀತಿ ಅರ್ಥ. ಅದಕ್ಕೆ ಏನೋ ಇರೋರು ಅರ್ಥ ಅಲ್ಲ. ಅದಕ್ಕೆ ಕೋಟಲ್ಲಿ ಕೇಸಿರೋರು ಅಂತ ಹಾಗೆಲ್ಲ ಅರ್ಥ ಅಲ್ಲ. ಅದಕ್ಕೆಲ್ಲ ದುಡ್ಡಿರೋರು, ಹಣಕಾಸು ಇರೋರು ಅಂತ ಅರ್ಥ. ಇಲ್ಲಿ ಭೂತಗಳು ಅಂತ ಇರುವವರು, ಏನಿರುವವರು, ದೊಡ್ಡ ಅಂತಸ್ತು ಅಂದ್ರೆ ಬ್ರಹ್ಮಾದಿ ದೇವತೆಗಳು ಅಂತ ಅರ್ಥ. ಅಂಥವ್ರ ಮೈ ಬೈತಾರೆ, ಎಷ್ಟು ಮಹತ್ವ ಇದೆ ಅದಕ್ಕೀಗ. ಅದಕ್ಕಿಂತ ಕೆಲಸ ಮಾಡಬೇಡ ಅರ್ಜುನ. ಅಂದ್ರೆ ಒಂದೊಂದು ತಪ್ಪನ್ನು ಮಾಡಲಿಕ್ಕೆ ಅಂತ ಹೊರಟಾಗ ದೇವತೆಗಳು ನಗುತ್ತಾರೆ ಅಂತ ಭಗವಂತ ಹೇಳ್ತಾರೆ. ಸರಿ ಮಾಡಲಿಕ್ಕೆ ಹೊರಟಾಗ ದೇವತೆಗಳ ಭಲೆ ಅಂತ ಹೊಗಳುತ್ತಾರೆ. ಅವ್ರು ಹೊಗಳೋದು ಮುಖ್ಯ, ತೆಗಳೋದು ಮುಖ್ಯ ಅಲ್ಲ. ನೀನು ಯುದ್ಧ ಮಾಡ್ತಕ್ಕಂತ ಕಾರ್ಯ ದೇವತೆಗಳ ಪ್ರಶಂಸೆಗೆ ಪಾತ್ರವಾಗುತ್ತೆ, ಯುದ್ಧ ಬಿಡತಕ್ಕಂತ ಕಾರ್ಯ ಅವರೇ ನಿಂದೆಗೆ ಒಳಗಾಗುತ್ತೆ ಅಂತ ಕೆಲಸ ಮಾಡಬೇಡ. ಆಗ ಅರ್ಜುನಿಗೆ ಅರ್ಥ ಆಗ್ತದೆ. ಒಂದೊಂದು ಸ್ಟೆಪ್ನಲ್ಲಿ ಅರ್ಜುನ ಅರ್ಥ ಮಾಡ್ಕೊತಾ ಹೋಗ್ತಾನೆ. ಕೃಷ್ಣ ಯುದ್ಧದಲ್ಲಿ ಸೋಲ್ತೀವಿ ಗೆಲ್ತವೋ ಯಾರಿಗೆ ಗೊತ್ತು? ಅಂದ್ರೆ ಕೆಲಸ ಅವಾಯ್ಡ್ ಮಾಡಲ್ಲ, ಎಷ್ಟು ಕಾರಣ ಕೊಡ್ತಾರೋ ಎಲ್ಲ ಭಗವಂತ ಎಕ್ಸ್ಪ್ಲೇನ್ ಮಾಡ್ತಾನೆ. ಪರೀಕ್ಷೆ ಅವರು ಫೇಲ್ ಆಗ್ತೀನಿ ಪಾಸ್ ಆಗ್ತೀನಿ ಯಾರಿಗೆ ಗೊತ್ತಿತ್ತು ಅಂತ ಕೇಳಿದ್ರೆ ಭಗವಂತ ಕೂಡ ಉತ್ತರ ಎಷ್ಟು ಫೇಲ್ ಆಗ್ತೀವ ಪಾಸ್ ಆಗ್ತೀನಿ ಯಾಕೆ ಅದೆಲ್ಲ ಯೋಚನೆ? ಹತೋ ವಾ ಪ್ರಾರ್ಥಿಸಿ ಸ್ವರ್ಗಂ ಜಿತ್ತಾ ವಾ ಭೋಕ್ಷಸೆ ಮಹಿಂ. ಇದು ಭಗವಂತ ಕೊಟ್ಟ ಉತ್ತರ. ನೀನು ಯುದ್ಧದಲ್ಲಿ ಸತ್ರೇ ಸ್ವರ್ಗಕ್ಕೆ ಹೋಗ್ತೀಯ, ಬದುಕಿದ್ದು ಸತ್ರೇ ಸ್ವರ್ಗ, ಬದುಕಿದ್ರೆ ರಾಜ್ಯ, ಮತ್ತೆ ಘೋಷಣೆ ಮಾಡ್ತೀಯ? ಬರ ಸರಿಯಾಗಿ ಪಾಸ್ ಆದ್ಯೋ ಪಾಸ್ ಆಗ್ತೀಯ, ಮುಂದಿನ ತರಗತಿಗೆ ಹೋಗ್ತೀಯ? ಸರಿಯಾಗಿ ಬರ ಫೇಲ್ ಆದ್ರೆ ಪ್ರಾಕ್ಟೀಸ್ ಆಗುತ್ತೆ, ಅಷ್ಟೇ ಯಾಕೆ ಘೋಷಣೆ ಮಾಡ್ತೀವಿ ಬಿಡು, ಇನ್ನೂ ಚೆನ್ನಾಗಿ ಬರಲಿ ಬರುತ್ತಲ್ಲ ಅಂತೂ ವೇಸ್ಟ್ ಅಂತ ಅಲ್ಲವಲ್ಲ. ಅರ್ಥ ಮುಗಿದೋಯ್ತು ಅದಕ್ಕೆ. ಅದು ಸೋಲು ಗೆಲುವು ಇಂಪಾರ್ಟೆಂಟ್ ಅಲ್ಲ, ಪರೀಕ್ಷೆಗೆ ಅಟೆಂಡ್ ಆಗೋದು ಭಾರಿ ಇಂಪಾರ್ಟೆಂಟು, ಅದು ಸಾರ್ಥಕ ಮಾಡ್ಕೊಳ್ಳೋದು ಇಂಪಾರ್ಟೆಂಟು. ಇನ್ನೆಲ್ಲ ಭಗವಂತ ಒತ್ತಿ ಹೇಳಿದಾಗ ನಮ್ಗೆ ಕಾರಣ ಕೊಡೋದು ಬರದೇ ಇಲ್ಲಾಗ. ಶಾಸ್ತ್ರಪಾಠಕ್ಕೆ ಯಾಕೆ ಹೋಗೋದಿಲ್ಲ, ನಮ್ಗೆ ಅರ್ಥ ಆಗುತ್ತೆ ಬಿಡುತ್ತೋ ಅದಕ್ಕೆ ಹೋಗಲಿಲ್ಲ ಅಂತ ಕೇಳಿದ್ರೆ, ಅರ್ಥ ಆಗುತ್ತೆ ಬಿಡುತ್ತೋ ಹೇಳಕ್ಕಾರ ಹೋಗಿರ್ಬೇಕಲ್ಲ ಫಸ್ಟ್. ಇವನು ತಾನೇ ಅನ್ಕೊಂಡ್ಬಿಡ್ತಾನೆ ಅರ್ಥ ಆಗೋದಿಲ್ಲ. ಶಾಸ್ತ್ರಪಾಠ ಅಂದ್ರೆ ಅರ್ಥ ಆಗೋದಿಲ್ಲ ಗ್ಯಾರಂಟಿ, ಸಿನಿಮಾ ಅಂದ್ರೆ ಅರ್ಥ ಆಗುತ್ತೆ ಗ್ಯಾರಂಟಿ, ಮತ್ತೆ ಎರಡು ಹೇಳಿದರೆ ಈ ಲೌ ಕತೆ ಕಾದಂಬರಿಗಳು ಗ್ಯಾರಂಟಿ ಅರ್ಥ ಆಗುತ್ತೆ ಅಂತ ವಿಶ್ವಾಸ ಅವನಿಗೆ. ಇದು ಗ್ಯಾರಂಟಿ ಅರ್ಥ ಆಗೋದಿಲ್ಲ ಅಂತ ವಿಶ್ವಾಸ. ಎಂಥ ಒಂದು ಕೆಟ್ಟ ವಿಚಾರಗಳಿವೆಲ್ಲ ಕೂಡ. ನಾವು ಬರ್ತಿರೋದು ಹಾಗೆ ತಾನೆ, ಸೀರಿಯಲ್ ಹಾಕ್ತಾ ನೋಡ್ತಾ ಕೂತ್ಬಿಡ್ತಾ ಅರ್ಥ ಆಗುತ್ತಾನೆ, ಸ್ವಲ್ಪ ಟ್ರೈ ಮಾಡಿದ್ರೆ ಅರ್ಥ ಆಗುತ್ತೆ, ಟ್ರೈ ಮಾಡಿದ್ರೆ ಅರ್ಥ ಆಗುತ್ತೆ. ಮತ್ತೆ ಅದಿಟ್ರೆ ಇಲ್ಲೇ ಮಾಡಬಾರ್ದಾಗಿದ್ರೆ. ಅದೇ ಭಗವಂತ ಹೇಳ್ತಾರೆ, ಪ್ರಯತ್ನ ಮೇಕ ಮಗ್ರತೋ ನಿಧಾಯ ಭೂತಿ ಮಾಪ್ನು ಮಹ. ಅಲ್ಲಿ ಕಷ್ಟಪಟ್ಟು ಅರ್ಥ ಮಾಡ್ಕೊಳ್ಳೋ ಹಾಗಿಲ್ಲ, ಕಷ್ಟಪಟ್ಟು ಅರ್ಥ ಮಾಡ್ಕೋಬಾರ್ದಾಗಿದ್ರೆ. ಒಳ್ಳೇದನ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಪಡ, ಕೆಟ್ಟದನ್ನೇ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಪಡಬೇಕು ಮನುಷ್ಯ. ಆದ್ದರಿಂದ ಅದು ಸರಿಯಲ್ಲ ಅರ್ಜುನ, ಈ ಯುದ್ಧ ಮಾಡಲೇಬೇಕು, ಅದರಲ್ಲಿ ಗೆಲುವು ಸಿಕ್ಕೇ ಸಿಗುತ್ತೆ. ಕೃಷ್ಣ ಸುಖ ದುಃಖ ಆಗುತ್ತೆ, ಅದೇನ್ ಮಾಡ್ಬೇಕೀಗ? ಪರಿಸ್ಥಿತಿ ಸುಲಭ ಇದ್ರೆ ಖುಷಿ ಆಗುತ್ತೆ, ದುಃಖ ಆಗುತ್ತೆ ಅಂತ ಕೇಳಿದ್ರೆ ಅವನ್ನೆಲ್ಲ ತಲೆ ಹಾಕೊಳ್ಳೋಕೆ ಹೋಗಬೇಡ. ಸುಖ ದುಃಖೇ ಸಮಯ ಕೃತ್ವ ಲಾಭ ಲಾಭೋ ಜಯಾಜಯೋ ತಥೋ ಯುದ್ಧಾಯ ಯುಜ್ಯಸ್ವ ನೈವ ಪಾಪ ಮಾಪ್ಸ್ಯಸಿ. ಎಷ್ಟು ಅಮೂಲ್ಯವಾದ ಮಾತದು. ಪರೀಕ್ಷೆ ವಿದ್ಯಾರ್ಥಿ ಪರೀಕ್ಷೆಯಲ್ಲಿ ಇಷ್ಟ ಆಗ್ತಾನೆ ತಗೊಳ್ಳಿ, ಎಷ್ಟು ಚೆನ್ನಾಗಿ ಅರ್ಥ ಆಗುತ್ತೆ ನಮಗೆ. ವಿದ್ಯಾರ್ಥಿ ಸುಖ ದುಃಖೇ ಸಮಯ ಕೃತ್ವ ನೋಡ್ದ, ಓದಿದ್ದೆಲ್ಲ ಬಂದುಬಿಟ್ಟಿತ್ತು, ಖುಷಿಯಾಗಿಬಿಡ್ತು ಅವನಿಗೆ. ಅಲ್ಲೇ ಕೂಕೊಂಡ್ಬಿಟ್ಟ, ಓ ಅಂತ ಕೂಗಿಬಿಟ್ಟ ಅಲ್ಲೇನೆ. ಜನ ಹುಚ್ಚಿಡಿತ ಅಂತ ಏನಾಗಿದೆ ಹೇಗೆ ಅಂತ ಕೇಳ್ತಾರೆ. ಎಲ್ಲ ಓದಿದ್ದೆ ಬಂದಿದೆ, ಸುಮ್ಮನೆ ಬರಿಯಾಗಿ ಟೈಮ್ ವೇಸ್ಟ್ ಮಾಡ್ತೀಯ ಅಂತ ಹೇಳ್ತಾರೆ. ಓದಿದ್ದೆ ಬಂದು ಬದಲು ಸಹ ಇದು ಮಾಡಿಬಿಡು, ಖುಷಿಯಿಂದ ಹೇಳ್ತಾ ಕೂತ್ಕೊಂಡು ಅಲ್ಲಿ ಕೂತ್ಕೊಂಡು ನೀ ಮಾಡಿದ್ರೆ ಕೂತ್ಕೊಂಡ್ಬಿಟ್ಟು ಟೈಮ್ ವೇಸ್ಟ್ ಆಗಿರುತ್ತೆ. ಗೊತ್ತಿದ್ದೆ ಬಂದರೂ ಕೂಡ ಬರಲಿಕ್ಕೆ ಟೈಮ್ ಸಿಗೋದಿಲ್ಲ ಆಮೇಲೆ ಅವನಿಗೆ. ಎಷ್ಟೇ ಗೊತ್ತಿದ್ದು ಬಂದಿದ್ರು ಕೂಡ ಅವನು ನಿಶ್ಚಿಂತೆ ಬರಿಬೇಕು. ಇನ್ನು ಕಷ್ಟ ಬಂದಿದೆ ಹೋದ್ರೆ ಕಷ್ಟ ಅಂತ ಹೇಳಿ ಇನ್ನೂ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ. ಅಲ್ಲೇ ಕಷ್ಟಪಡಬೇಕು, ಅಲ್ಲೇ ಯೋಚನೆ ಮಾಡಬೇಕೇ ಹೊರತು ಒಳ್ಳೆಯದು ಸುಖವಾಗಲೂ ಪರವಾಗಿಲ್ಲ, ದುಃಖವಾದರೂ ಪರವಾಗಿಲ್ಲ. ಅದನ್ನು ಏನು ತೋರಿಸಿಕೊಳ್ಳದೇನೆ ಅಲ್ಲಿ ತಾನು ಎದುರಿಸಬೇಕಾದಂತಹ ಸಮಸ್ಯೆನ ಎದುರಿಸಲೇಬೇಕು. ಆ ದೃಷ್ಟಿಯಲ್ಲಿ ಸುಖವಾಗಲಿ ಬಹು ದುಃಖವಾಗಲಿ ಎನ್ನ ಮಾತು ತೀರಾ ಅತ್ಯಂತ ಶ್ರೇಷ್ಠ ಉಪದೇಶ. ಅದನ್ನ ಮರೆಯಬಾರದು. ಇನ್ನೇ ಸಮಸ್ಯೆ ಬಂತು ಜನರಿಗೆ, ಸಮಸ್ಯೆನೇ ಇಲ್ವಲ್ಲ. ಈಶಾತೆ ಅಭಿಹಿತ ಸಾಂಖ್ಯೆ ಬುದ್ಧಿರಿ ಯೋಗೇ ಎತ್ತಿ ಮಾಂ ಶೃಣು. ಅರ್ಜುನ, ಇಷ್ಟೊತ್ತು ನನಗೆ ಸಾಂಖ್ಯದ ವಿಚಾರವನ್ನು ಹೇಳಿದೆ, ಇನ್ನು ಮೇಲೆ ಯೋಗದ ವಿಚಾರವನ್ನು ಹೇಳುತ್ತೇನೆ ಕೇಳು ಅಂತ ಹೇಳಿದ. ಹಿಂದೆ ಅರ್ಥ ಹೇಳಿದೆ ಅದಕ್ಕೆ. ಸಾಂಖ್ಯ ಅಂದರೆ ಜ್ಞಾನ, ಯೋಗ ಅಂದರೆ ಜ್ಞಾನ ಸಾಧನೆಯ ಮಾರ್ಗ, ಉಪಾಯ. ಇಷ್ಟೊತ್ತು ಜ್ಞಾನದ ಹಿರಿಮೆ ನಾನು ಹೇಳಿದ್ದೇನೆ, ಅದನ್ನು ಹೇಗೆ ಸಾಧಿಸಬೇಕೀಗ? ಸುಖ ದುಃಖವನ್ನು ಸಮೀಕರಣ ಮಾಡೋದಾಗಲಿ, ಮನಸ್ಸನ್ನು ಏಕಾಗ್ರತೆಗೊಳಿಸೋದಾಗಲಿ, ಭಗವಂತರ ಸ್ವಾತಂತ್ರ್ಯ ಅರ್ಥ ಮಾಡಿಕೊಳ್ಳೋದಾಗಲಿ, ಅಭಿಮಾನವನ್ನು ಬಿಡೋದನ್ನೇ ಆಗಲಿ, ಇದೆಲ್ಲ ಹೇಗೆ ನಾನು ಅರ್ಥ ಸಂಪಾದಿಸಬೇಕು ಅಂದರೆ ಅದನ್ನ ಅದಕ್ಕೊಂದು ಮಾರ್ಗ ಇದೆ ಅಂತ ಹೇಳ್ತೇನೆ ಭಗವಂತ. ಅದನ್ನು ನಾನು ಹೇಳ್ತೇನೆ ಈಗ. ನೈಷ ದೇಶಾತೆ ಅಭಿಹಿತ ಸಾಂಖ್ಯೆ ಬುದ್ಧಿರ್ಯೋಗೇ ತ್ವಿಮಾಂ ಶೃಣು ಬುದ್ಧ್ಯಾ ಯುಕ್ತೋ ಯಯಾ ಪಾರ್ಥ ಕರ್ಮ ಬಂಧಂ ಪಹಾಸ್ಯಸಿ. ಬಹಳ ಅಪೂರ್ವವಾದ ಮಾತದು ಅಂತ ಭಗವಂತ ಹೇಳ್ತಾನೆ. ಜ್ಞಾನ ಬಂದಮೇಲೆ ಉದ್ಧಾರವಾಗ್ತೀಯಲ್ಲ. ಭಗವದ್ಗೀತೆಯ ಸಂದೇಶ ಎಷ್ಟು ನಮಗೆ ಆಶ್ವಾಸನೆ ಕೊಡುತ್ತೆ ಲೆಕ್ಕ ಹಾಕಬೇಕು, ಎಷ್ಟು ನಮಗೆ ಧೈರ್ಯ ಕೊಡುತ್ತೆ. ಜ್ಞಾನ ಬಂದಮೇಲೆ ಉದ್ಧಾರ ಆಗ್ತೀಯಲ್ಲ. ಬುದ್ಧ್ಯಾ ಯುಕ್ತೋ ಯಯಾ ಪಾರ್ಥ ಕರ್ಮ ಬಂಧಂ ಪ್ರಹಾಸ್ಯಸಿ. ಜ್ಞಾನ ಸಂಪಾದನೆಯ ದಾರಿಗೆ ನೀನು ಬೀಳ್ತೀಯಲ್ಲ, ಆಗಲೇ ಒಳ್ಳೆಯದಾಗಲಿ ಶುರುವಾಗುತ್ತೆ ಅಂತ ಹೇಳಿಬಿಡ್ತಾನೆ. ಜ್ಞಾನ ಸಂಪಾದನೆಯ ಹಾದಿಗೆ ಸೇರಿಕೊಂಡ್ರೂ ಸಾಕು, ನಿನ್ನ ಜೀವನ ಸಾರ್ಥಕ ಆಗಿಬಿಡುತ್ತಾಗಲೇನೆ. ಇದು ಬಹಳ ಮುಖ್ಯ. ಇದು ಒಬ್ಬ ವ್ಯಕ್ತಿಯನ್ನು ಮೆಡಿಕಲ್ನ ಮುಗಿಸಿಮೇಲೆ ಹೊಗಳೋದಲ್ಲ, ಇಂಜಿನಿಯರ್ ಮುಗಿಸಿಮೇಲೆ ಹೊಗಳೋದಲ್ಲ, ಕಂಪ್ಯೂಟರ್ ಕೋರ್ಸ್ ಮುಗಿಸಿಮೇಲೆ ಹೊಗಳೋದಲ್ಲ, ಅದು ಸೇರ್ಕೊಂಡಾಗಲೇ ಜನ ಫಲ ಅಂತ ಹೇಳ್ತಾರೆ. ಓ ಸೀಟ್ ಸಿಕ್ತಾ, ವೆರಿ ಗುಡ್ ಅಂತ ಆ ಸ್ಟೇಜಲ್ಲೇ ಹೊಗಳಿಕ್ಕೆ ಶುರುವಾಗುತ್ತವೆ. ಆ ಸ್ಟೇಜಲ್ಲೇನೆ, ಅಂದರೆ ಮೆಡಿಕಲ್ ಮುಗಿಸಿಲ್ಲ, ಇನ್ನು ಸೇರಿದ್ದಾನೆ ಮಾತ್ರ, ಇಂಜಿನಿಯರಿಂಗ್ ಮುಗಿಸಿಲ್ಲ, ಸೇರಿದ್ದಾನೆ ಮಾತ್ರ, ಆಗಲೇ ಅವನಿಗೆ ಪ್ರಶಂಸೆ ಕೀರ್ತಿ ಬಂದುಬಿಡುತ್ತೆ. ಅದೇ ರೀತಿಯಲ್ಲಿನೇ ಜ್ಞಾನವನ್ನು ಪಡೆದ ಮೇಲೆ ಅಲ್ಲ, ಅಪರೋಕ್ಷ ಜ್ಞಾನಿಗಳು ಆದ ಮೇಲೆ ಅಲ್ಲ, ಆ ಜ್ಞಾನದ ಹಾದಿಗೆ ಅಂತ ಪ್ರಯತ್ನ ಪಡ್ತೇವಲ್ಲ, ಎನ್ರೋಲ್ ಆಗ್ತೇವಲ್ಲ, ಆಗಲೇ ನಮಗೆ ದೇವರು ಒಳ್ಳೆ ಮಾಡಲಿಕ್ಕೆ ಶುರು ಮಾಡಿಬಿಡ್ತಾನೆ ಅಂತ ಹೇಳಿಬಿಡ್ತಾರೆ. ಇದು ಬಹಳಷ್ಟು ಎಚ್ಚರಿಕೆಯಿಂದ ತಿಳ್ಕೋಬೇಕಾದ ಅಂಶ ಇದು. ಬುದ್ಧ್ಯಾಯುಕ್ತೋ ಯಯಾ ಪಾರ್ಥ ಕರ್ಮಬಂಧಂ ಪ್ರಹಾಸ್ಯಸಿ. ಜ್ಞಾನೋಪಾಯವನ್ನ ನಾವು ಯಾವಾಗ ತಿಳ್ಕೊಳ್ಳಿಕ್ಕೆ ಅಂತ ಹೇಳಿ ತೊಡಗ್ತೇವೆ, ಆಗಲೇ ಕರ್ಮದ ಬಂಧನ ದೂರ ಆಗಲಿಕ್ಕೆ ಶುರುವಾಗುತ್ತೆ ಅಂತ ಹೇಳ್ತಾನೆ. ಕರ್ಮದ ಬಂಧನ ದೂರ ಆಗುತ್ತೆ. ನಾವು ಎಕ್ಸಾಂಪಲ್ ಕೊಡೋದಾದ್ರೆ, ಮುಂದೆ ಓಡ್ತಾ ಇದ್ದಾನೆ ಪಾಪ ಒಳ್ಳೆ ವ್ಯಕ್ತಿ ಒಬ್ಬನು, ಒಬ್ಬ ಕಳ್ಳ ಹಚ್ಕೊಂಡು ಬರ್ತಾ ಇದ್ದಾನೆ ಹಿಂದ್ಗಡೆ, ಅವನಿಂದ ದುಡ್ಡಿದೆ, ಓಡೋ ಹತ್ರ ದುಡ್ಡಿದೆ, ಪಾಪ ಕಳ್ಳ ಹಚ್ಕೊಂಡು ಬರ್ತಾ ಇದ್ದಾನೆ, ಅವನಿಗೆ ತಪ್ಪಿಸ್ಕೋಬೇಕು ಅಂತ ಅವನು ಹಿಡಿಬೇಕು ಅಂತ ಇವನು, ಇಬ್ರು ಓಡ್ತಾ ಇದ್ದಾರೆ. ಕೊನೆಗೆ ಏನಾಯ್ತು ಗೊತ್ತಾ, ಅವನು ದುಡ್ಡಿರೋನು ಪೊಲೀಸ್ ಸ್ಟೇಷನ್ ಗೇಟ್ ತಿರುಗಿಬಿಟ್ಟ. ಕಳ್ಳ ಇಂಗ್ಲೀಷ್ ಸ್ಟಾಪ್ ಮಾಡ್ತಾ, ಇಂಗ್ಲೀಷ್ ಸ್ಟಾರ್ಟ್ ಇನ್ನು ಹೋಗಿ ಸಿಕ್ಕಾಕೊಂಡ್ಬಿಡ್ತಾನೆ ಅಂತ ಗೊತ್ತಾ ಅವನಿಗೆ, ತಕ್ಷಣ ಸ್ಟಾಪ್ ಆಗಿಬಿಡ್ತಾನೆ. ಯಾಕೆ ಅವನು ಪೊಲೀಸ್ಗೆ ಹೋಗಿಲ್ಲ ಅವನು, ತಮಾಷೆ ಅಂದ್ರೆ ಓಡೋನಿಗೆ ಪೊಲೀಸ್ ಸ್ಟೇಷನ್ ಹೋಗ್ತಿರೋದು ಗೊತ್ತಿಲ್ಲ ಇನ್ನೂ ಕೂಡ ಪಾಪ, ಸುಮ್ಮನೆ ತಿರುಗಬೇಕು, ಕಳ್ಳನಿಗೆ ಹೋಗಿ ಪೊಲೀಸ್ ಸ್ಟೇಷನ್ ಹೋಗುತ್ತೆ ಅಂತ ಹೇಳ್ಬೇಕು. ಕಳ್ಳರು ಏನ್ ತಿಳ್ಕೊಳ್ಳೋದು, ಪೊಲೀಸ್ ಸ್ಟೇಷನ್ ತಿಳ್ಕೊಳ್ಳುತ್ತಾರೆ ಫಸ್ಟ್ ಅವರು. ಪೊಲೀಸ್ ಯಾರು, ಪೊಲೀಸ್ ಸ್ಟೇಷನ್ ಅದೆಲ್ಲ ಅವರಿಗೆ ಜಾಸ್ತಿ ಗೊತ್ತು, ಯಾವ ಒಳ್ಳೆಯವರಿಗಿಂತ ಕಳ್ಳರಿಗೆ ಜಾಸ್ತಿ ಗೊತ್ತಿರೋದು. ಅದು ಯಾತಕ್ಕೆ ಮೋಸ ಮಾಡಕ್ಕೆ ಅದೇ ಬೇಕಲ್ಲ ಅವರಿಗೆ, ಇದು ಜ್ಞಾನ. ಅವ್ನು ನೋಡ್ತಾನೆ, ಅವನಿಗೆ ಗೊತ್ತಿದೆ, ಇವನಿಗೆ ಗೊತ್ತಿದೆ, ಅವನಿಗೆ ಗೊತ್ತಿದ್ದು ಓಡ್ತಾನೋ ಗೊತ್ತಿಲ್ಲದೆ ಓಡ್ತಾನೋ, ಆ ಕಡೆ ಹೋದ ಅಂತ ಕೇಳಿದ್ರೆ ಅಲ್ಲಿ ಪೊಲೀಸ್ ಇರ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಲೀವ್ ಹಾಕಿರ್ತಾರೋ ಗೊತ್ತಿಲ್ಲ ಗೊತ್ತಿಲ್ಲ, ಆ ದಿಕ್ಕಿ ಹೋಗ್ತಾರೆ ಒಂದೇ ಕಾರಣಕ್ಕೆ ಇವನು ಹೆದರ್ತಾನೆ ಅಂತ ಹೇಳಿದ ಮೇಲೆ, ಇನ್ನು ಭಗವಂತನ ಸರ್ಕಾರದಲ್ಲಿ ಲೀವ್ ಗೀವ್ ಹಾಕೋ ಚಾನ್ಸಸ್ಸೇ ಇಲ್ಲ, ಅರ್ಜೆಂಟ್ ಗಿರ್ಜೆಂಟ್ ಇಲ್ಲೇ ಇಲ್ಲ, ದೇವರು ಗಿರ್ತಾನೋ ಇಲ್ಲ, ಯೋಚನೆ ಕೂಡ ಇಲ್ಲ. ಯೋಗಕ್ಷೇಮಂ ಮಹಾಮ್ಯಹಂ ಅಂತ ಭಗವಂತನ ಕಡೆಗೆ ಜೀವ ಯಾವಾಗ ತಿರುಗ್ತಾನೆ ಆಗ ಕರ್ಮದ ಬಂಧನ ಬಿಟ್ಟು ಹೋಗುತ್ತೆ ಅಂತ ಹೇಳ್ತಾರೆ. ಕಳ್ಳರ ಬಂಧನ ಅಲ್ಲಿ ಬಿಡೋ ಹಾಗೆ ಕರ್ಮದ ಬಂಧನ ನಮ್ಮನ್ನು ಬಿಟ್ಟುಬಿಡುತ್ತೆ. ಈ ಮಾತು ನಮಗೆ ಅರ್ಥವಾದರೆ ಹೊಸ ಧೈರ್ಯ ಇದು. ಒಂದು ಯಾವ ರೀತಿ ಧೈರ್ಯ, ತುಂಬ ಮೊದಲೇ ಹೇಳಿದ್ದೇನೆ, ಎಷ್ಟೋ ನಮ್ಮ ದೇವರಿಗೆ ನಮಗೆ ಭಯ ಬರೋದೇ ರಿಟೈರ್ ಆದ್ಮೇಲೆ, ಆಮೇಲೆ ಮೊದಲು ಬರೋ ಸಂಭವ ಇರೋದಿಲ್ಲ ಸಾಮಾನ್ಯ. ಇನ್ನು ನಾವು ಶುರು ಮಾಡಿದರೆ ಏನ್ ಮಾಡ್ತೀವಿ ನಾವೀಗ, ಉದ್ಧಾರ ಆಗ್ತೇವೆ ಅಂತ ಕೇಳಿ ಭಗವಂತ ಆಶ್ವಾಸನೆ ಕೊಡ್ತಾನೆ. ಇನ್ನಾದರೂ ಆ ಕಡೆ ಮನಸ್ಸು ಹಾಕಿದ್ದೀರ ಹೋದಲ್ಲೋ, ಇದರಿಂದ ಒಳ್ಳೆಯದಾಗಿ ಪ್ರಾರಂಭ ಆಗುತ್ತಾಗಲಿ ಅಂತ ಹೇಳ್ತಾನೆ. ಒಂದು ಹೊಸ ಅಕೌಂಟ್ ಪ್ರಾರಂಭವಾದಂತ ಲೆಕ್ಕ ಈಗಾಗಲೇ. ಅಲ್ಲಿ ಕಳ್ಳರ ಭಯ, ಇಲ್ಲಿ ಯಮದೂತರ ಭಯ ನಮಗಿದೆ ಈಗಾಗಲೇನೆ. ಕಳ್ಳರು ಬರೋದು ಎಲ್ಲರೂ ಕಳ್ಳರು ಬರಲಿಕ್ಕಿಲ್ಲ, ಆದ್ರೆ ಯಮದೂತರ ಭಯ ಮಾತ್ರ ಎಲ್ಲರಿಗೆ ಗ್ಯಾರಂಟಿ ಇದ್ದೇ ಇರುತ್ತೆ. ಅದರಿಂದ ತಪ್ಪಿಸ್ಕೊಳ್ಬೇಕಾದ್ರೆ ಯಾವಾಗ ರಾಮನ ಕಡೆಗೆ ಮನಸ್ಸನ್ನು ಹಾಕ್ತೇವೆ ಆಗ ಯಮದೂತರು ಅಂಜುತ್ತಾರೆ ಅಂತ ಹೇಳ್ತಾರೆ. ರಾಮನಾಮವ ನುಡಿ ನುಡಿ ಕಾಮಕ್ರೋಧವ ಬಿಡಿ ಬಿಡಿ, ಈ ಮಾತು ಅತ್ಯಂತ ಶ್ರೇಷ್ಠವಾದ ಮಾತು. ಅದರಿಂದ ಯೋಚನೆ ಮಾಡಬೇಡ ಅರ್ಜುನ. ನೇಹಾಭಿಕ್ರಮ ನಾಶೋಸ್ತಿ ಪ್ರತ್ಯವಾಯೋ ನ ವಿದ್ಯತೆ ಸ್ವಲ್ಪ ಮೊತ್ತಸ್ಯ ಧರ್ಮಸ್ಯ ತ್ರಾಯತೇ ಮಹತೋ ಭಯಾತ್. ಇಷ್ಟು ಆಶ್ವಾಸನೆ ಜಗತ್ತನ್ನು ಯಾರೂ ಕೊಳ್ಳಕ್ಕೆ ಸಾಧ್ಯ ಇಲ್ಲ. ನೇಹಾಭಿಕ್ರಮ ನಾಶೋಸ್ತಿ, ನೀ ಶುರು ಮಾಡಿದ್ದೀಯಲ್ಲಪ್ಪ ಅದು ವೇಸ್ಟ್ ಆಗೋದೇ ಇಲ್ಲ. ಏನು ಶುರು ಮಾಡ್ತೀನಿ ನೀನೀಗ ಅದು ಗ್ಯಾರಂಟಿ. ಎಲ್ಲ ಸಿ ಎಸ್ ಪಾಲಿಸಿ ಕಟ್ಬಿಡ್ತಾನೆ ಒಂದೋ ಎರಡೋ, ಮುಂದೆ ಕಟ್ಟೋದಿಲ್ಲ. ಕೂದು ಕಿಟ್ಟು ಕೊಟ್ಟಿದ್ದು ಕಷ್ಟಾರ್ಪಣ ವಾಪಸ್ ಹೋಗೇ ಬಿಡ್ತಾ ಕಡೆ ಲ್ಯಾಪ್ಸ್ ಅದು ಟೋಟಲಿ ವೇಸ್ಟ್. ಅದು ಭಗವಂತನ ಸರ್ಕಾರದಲ್ಲಿ ಹಾಗಲ್ಲ. ನೀನು ಒಂದು ಕೊಟ್ಟಿದ್ದಾನೆ ಅದು ನೂರಕ್ಕೆ ನೂರಷ್ಟು ಗ್ಯಾರಂಟಿ, ಶುರು ಮಾಡಿದ್ದಾನೆ ಅದು ಗ್ಯಾರಂಟಿ. ಇದಕ್ಕಿಂತ ಭದ್ರತೆ ಯಾರು ಕೊಡ್ತಾರೆ? ನಾ ಇಹಾಭಿಕ್ರಮ ನಾಶೋಸ್ತಿ, ಭದ್ರಾಚಾರ್ಯ ಒಬ್ಬರು ಎರಡು ಅರ್ಥ ಹೇಳಿದವರು. ಎಲ್ಲರೂ ಹೇಳಿದ ಅರ್ಥ ಏನು? ನಾ ಇಹ ಅಭಿಕ್ರಮ ನಾಶ ಅಸ್ತಿ ಇಷ್ಟೇ, ನಾ ಇಹ ಅಭಿಕ್ರಮ ನಾಶ ಅಸ್ತಿ. ಇಲ್ಲಿ ಪ್ರಾರಂಭ ಮಾಡಿದ್ದು ವೇಸ್ಟ್ ಅಲ್ಲ.